सावधाये नमः गुरुमखिलगुणज्ञं सत्त्वने पार्श्ववासं शमदमपरिनिष्ठं सत्त्वनिष्ठं मरिष्ठं सकलदुदनशिष्टं नित्यनिर्धोदकष्टं हयमुखपदनिष्ठं मां भजन्तु प्रपन्ना पूज्याय राघवेन्द्राय सत्यधर्मरताय च भजतां कृपवृक्षाय हनुमतां कामधेनवे लीलाकराकृतानन्तलीला गोपालपालितां विद्यापयोनिधीन् वन्दे ब्रह्मविद्यागुरुं नमः ब्रह्मचर्य हरिप्रीतिसुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नमः वाजराजपदद्वन्द्ववारिजासक्तमानसान् विश्वप्रियगुरुं वन्दे मन्दोहं हि विशुद्धये सत्यं सत्यं पुनः सत्यं विष्णुतिष्ठप्रसादतः सर्वे कामा भवन्त्येव शपदो बिम्बसन्निधौ चिन्तामणिं सुभक्तानां कल्पवृक्षं जकामदं स्वामिनं त्वां रघुप्रेमतीर्थं वन्देऽप्यभीष्टदं श्रीगुरुभ्यो नमः हरिः ॐ ॐ जन्माद्यस्येतोन्मयादितरतश्चार्थेष्वभिघ्नस्वराट् तेने ब्रह्महृदायादिकवये मुख्यन्त्रियं सूरयः तेजो वारिमृदामृथाविनिमयो यद्दत्तु सर्गोऽमृषा धाम्ना स्वेन सदा निलस्तकुहकम् सत्यम् परम् धीमहि श्रीगुरुभ्यो नमः हरिः ॐ ಮನಸ್ಸಿನ ಕಲ್ಮಶಗಳೆಲ್ಲ ಕೊಚ್ಚಿ ಹೋಗಬೇಕಾದರೆ ಸ್ಥೂಲ ರೂಪದಲ್ಲಿ ಭಗವಂತನ ಸ್ಥೂಲ ರೂಪದಲ್ಲಿ ಮನಸ್ಸಿಡಬೇಕು ಅಂತ ತಿಳಿಸಿಕೊಟ್ಟಂತಹ ಶುಕಾಚಾರ್ಯರು ಆ ಸ್ಥೂಲ ರೂಪದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಪಾತಾಳ ಮೇಧಸ್ಸೆ ಪಾದ ಮೂಲಂ, ಭಗವಂತನ ವಿರಾಟ್ ರೂಪ ತನ್ನ ಪಾದ ಮೂಲದಲ್ಲಿ ಪಾತಾಳವನ್ನು ಧಾರಣೆ ಮಾಡಿದೆ. ಪಾಶ್ನಿಕ್ ಪ್ರಪದೆ ರಸಾತಲ, ಕಾಲಿನ ಮೇಲ್ಭಾಗ ಬೆರಳು ಆ ಪ್ರಾಂತವೆಲ್ಲ ಕೂಡ ರಸಾತಲವನ್ನು ಧಾರಣೆ ಮಾಡಿದೆ. ನಂತರ ಬರತಕ್ಕಂಥ ಗಂಟು ಆ ಪ್ರಾಂತದಲ್ಲಿ ಮಹಾತಲ, ಕಣಕಾಲು ತಲಾತಲ, ಮೊಣಕಾಲು ಸುತಲ, ಊರು ದ್ವಯಗಳಲ್ಲಿ ಅತಲ ವಿತಲಗಳು, ನಂತರ ನಾಭಿಯ ಕೆಳಗಿನ ಭಾಗ ಭೂಲೋಕ, ನಾಭಿಯಲ್ಲಿ ಭುವರ್ಲೋಕ, ಹೃದಯದಲ್ಲಿ ಸ್ವರ್ಲೋಕ, ಉರಸ್ಸಿನಲ್ಲಿ ಮಹರ್ಲೋಕ, ಕಂಠದಲ್ಲಿ ಜನೋಲೋಕ, ಭೂಮಂಚದಲ್ಲಿ ತಪೋಲೋಕ, ಶಿರಸ್ಸಿನಲ್ಲಿ ಸತ್ಯಲೋಕ, ಮೇಲೆ ವೈಕುಂಠ, ಇಡೀ 14 ಲೋಕಗಳು ಧಾರಣೆ ಮಾಡಿದ ಭಗವತ್ ರೂಪವಿದು ಅಂದ್ರು. ಇಷ್ಟು ಮಾತ್ರ ಪರಿಚಯ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಈ ರೂಪ 14 ಲೋಕಗಳನ್ನು ಧಾರಣೆ ಮಾಡಿದ್ದು ಮಾತ್ರ ಅಲ್ಲ, ನಮ್ಮ ಶರೀರಗಳನ್ನ ಅಂದರೆ ಪ್ರತಿಯೊಂದು ಪ್ರಾಣಿಯ ಶರೀರವನ್ನೂ ಧಾರಣೆ ಮಾಡಿದ್ದು ಇದೇ ರೂಪವೇ. ಈ ರೂಪದ ಸತತ ಚಿಂತನೆಯೇ ನಮಗೆ ಮೋಕ್ಷಕ್ಕೆ ಕಾರಣ. ಈ ರೂಪ ಇನ್ನೊಂದು ಸೂಕ್ಷ್ಮವಾದ ರೂಪ, ಸ್ಥೂಲ ಸೂಕ್ಷ್ಮ ರೂಪಗಳ ಚಿಂತನೆ ಬೇಕು. ಒಂದು ಹೊರಗಿದ್ದುಕೊಂಡು ನಮ್ಮ ಶರೀರವನ್ನು ನಡೆಸಿ ಎಲ್ಲಾ ಕರ್ಮಗಳ ಮಾಡಿಸುವ ರೂಪ, ಇನ್ನೊಂದು ರೂಪ ಒಳಗೆ ಇದ್ದುಕೊಂಡು ಎಲ್ಲ ಇಂದ್ರಿಯಗಳ ವ್ಯಾಪಾರ ಎಲ್ಲವನ್ನ ಮಾಡಿಸುವ ರೂಪ. ಈ ಎರಡು ರೂಪಗಳ ಚಟುವಟಿಕೆಯೇ ನಮ್ಮ ಜೀವನವೆಲ್ಲ ವಿಶೇಷವಾಗಿ ಸನ್ನಿಧಾನ ಪಾತ್ರವಾಗಿದೆ. ಆದ ಕಾರಣ ಈ ರೂಪದ ಚಿಂತನೆ ಮಾಡಿದರೆ ಹೊರತು ನಮ್ಮ ಮನಸ್ಸಿನ ಕಲ್ಮಶಗಳು ಹೋಗಲ್ಲ ಅಂದ್ರು. ಎರಡನೆಯ ರೂಪದ ಚಿಂತನೆ ಮಾಡಿಕೊಡ್ತಾ ಇದ್ದಾರೆ. ಪ್ರಾದೇಶ ಮಾತ್ರ ಪುರುಷಂ ವಸಂತಂ ಹೃದಯಾವಕಾಶೆ, ನಮ್ಮ ಹೃದಯದಲ್ಲಿ ಪ್ರಾದೇಶ ಮಾತ್ರನಾದ ಭಗವಂತನನ್ನು ಚಿಂತನೆ ಮಾಡಿ. ಅಲ್ಲಿ ಚಿತ್ರಣೆ ಹೀಗಿದೆ, ನಮ್ಮ ಹೃದಯದಲ್ಲಿ ಅಷ್ಟದಳ ಕಮಲ, ಅದು ಅರಳಿದರೆ 51 ಕೇಸರ, ಆ ಕೇಸರಗಳ ಮೇಲೆ ಸೂರ್ಯ ಮಂಡಲ, ಚಂದ್ರ ಮಂಡಲ, ಅಗ್ನಿ ಮಂಡಲ, 3 ಮಂಡಲಗಳಿವೆ. ಆ ಮೂರು ಮಂಡಲಗಳ ಮೇಲೆ ವಿಶಾಲವಾದ ಪ್ರದೇಶ ಇದೆ ಅಂತ ಹೇಳುತ್ತಾರೆ. ಅಲ್ಲಿ ಒಂದು ಕಡಿಮೆ ಇಲ್ಲ, 100 ಕಂಬದ ತೇರಿದೆ ಭಕ್ತ ಹೇಳುತ್ತಾರೆ. 100 ಕಂಬದ ತೇರು, ಅದರೊಳಗೆ ಬಾಕರು ಅದನ್ನ ಕರ್ಣದಲ್ಲಿ ತರ್ಜುಮೆ ಮಾಡುತ್ತಾರೆ. ಅಲ್ಲಿ ವಿಶಾಲ ಪ್ರದೇಶ ಉಂಟು, 100 ಕಂಬದ ತೇರು, ಮುತ್ತಿನ ಗೊಂಚಲ, ಚಿನ್ನದ ದಾಮ, ಘಂಟಾನಾದದಿಂದೆಸಬುತ್ತಿದೆ. ಅದ್ಭುತ ಮಹಿಮ ಪ್ರಾಜ್ಞನಾಮಕಾನು ವಿಧಿ ಭವಾದಿಗಳಿಂದ ಪೂಜೆಗೊಳ್ಳುತ್ತಾ ಪ್ರಾಜ್ಞನಾಮಕ ಭಗವಂತ ಅಲ್ಲಿ ನಿಂತಿದ್ದಾನೆ. ಹೇಗಿದ್ದಾನಪ್ಪ ಅಂದ್ರೆ ಹೇಳ್ತಾ ಇದ್ದಾರೆ, ಇದು ಹೆಬ್ಬೆರಳು, ಇದು ಹೆಬ್ಬೆರಳಿನ ಅಗ್ರ, ಇಷ್ಟೇ ರೂಪದಿಂದ ಸ್ವಾಮಿ ನಿಂತಿದ್ದಾನೆ. ಅಪರೂಪವಾದಂತಹ ರೂಪ. ಆ ರೂಪದಿಂದ ಚತುರ್ಭುಜನಾಗಿದ್ದಾನೆ, ಜೀವಾಕೃತಿಯಲ್ಲಿದ್ದಾನೆ ಭಗವಂತ. ಅವನೇ ಜೀವನಿಗೆ ಬಿಂಬ ಅಂತ ಕರೆಸಿಕೊಂಡಿದ್ದಾನೆ, ಅವನನ್ನು ಚಿಂತನೆ ಮಾಡಿ ಎಂದರು. ಹೊರಗಿರುವ ದೇಹಧಾರಕ ವಿರಾಟ್ ರೂಪದ ಚಿಂತನೆ ಅತ್ಯಾವಶ್ಯಕ. ಅದೇ ಸಮಯದಲ್ಲಿ ನಮ್ಮ ಹೃದಯದೊಳಗಿರುವ ಬಿಂಬಮೂರ್ತಿಯ ಚಿಂತನೆ ಅತ್ಯಾವಶ್ಯಕ ಅಂತ ತಿಳಿಸಿಕೊಟ್ಟು ನಂತರ ಭಗವಂತ ಬ್ರಹ್ಮದೇವರಿಗೆ ಭಾಗವತವನ್ನ 4 ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟ. ಇದನ್ನೇ ಚತುಶ್ಲೋಕಿ ಭಾಗವತ ಅಂತ ಕರೀತಾ ಇದ್ದಾರೆ. ಈ ಚತುಶ್ಲೋಕಿ ಭಾಗವತದ ಕುರಿತು ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಸೃಷ್ಟಿಗೆ ಮೊದಲು ನಾನೇ ಇದ್ದೆ, ಮಧ್ಯದಲ್ಲಿ ಎಲ್ಲರೂ ಬಂದ್ರು, ಕೊನೆಗೆ ಉಳಿಯೋ ನಾನೇ. ಅಯ್ಯೋ ರಾಮ, ಇದೇನು ಅದ್ವೈತ ಹೇಳಿದಂತಿದೆಯಲ್ಲ ಅಂದರೆ ಇಲ್ಲ, ಸೃಷ್ಟಿಯ ಮೊದಲಿನಲ್ಲಿ ಎಲ್ಲರೂ ನನ್ನಲ್ಲಿ ಮಲಗಿದ್ರು, ಎಲ್ಲರನ್ನ ಸೃಷ್ಟಿಗೆ ತಂದೆ, ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಹೊಟ್ಟೆಯಲ್ಲಿಟ್ಟುಕೊಂಡು ಉಳಿಯೋವ ನಾನೇ. ಇಷ್ಟೇ ಚತುಶ್ಲೋಕಿ ಭಾಗವತದ ಅರ್ಥ. ಇಷ್ಟು ಅರ್ಥವನ್ನು ತಿಳಿಸಿಕೊಂಡು ನಂತರ ರಾಜ ಪ್ರಶ್ನೆ ಮಾಡುತ್ತಾ ಇದ್ದಾನೆ. ವಿದುರ ಮೈತ್ರೇಯರಿಂದ ತತ್ವಜ್ಞಾನ ಪಡೆದರು ಅಂತ ನಾವು ಕೇಳುತ್ತೇವೆ, ಆ ಪ್ರಕಾರವನ್ನು ತಿಳಿಸಿಕೊಡಿ ಎಂದು ಆಗ ಹೇಳ್ತಾ ಇದ್ದಾರೆ. ಇನ್ನೇನು ಯುದ್ಧಕ್ಕೆ ಸಿದ್ಧ ಆಗಿದೆ ರಂಗ. ಅಂತಹ ಕಾಲದಲ್ಲಿ ಧೃತರಾಷ್ಟ್ರ ರಾತ್ರಿ ನಿದ್ದೆ ಬಾರದೆ ಒದ್ದಾಡುತ್ತಾ ಇದ್ದಾನೆ. ಇಂತಹ ಪರಿಸ್ಥಿತಿ ಎಂದರೆ ಮಗನ ಮಾತು ಮೀರಲಾರ, ದುರ್ಯೋಧನನ ಮಾತು ಮೀರಲಾರ. ದುರ್ಯೋಧನನ ಮಾತು ಕೇಳಿದರೆ ತನ್ನ 100 ಜನ ಮಕ್ಕಳು ಸತ್ತು ಹೋಗ್ತಾರೆ ಅಂತ ಗೊತ್ತಿದ್ರೂ ಕೂಡ ಇದು ಹೇಳುತ್ತಾನೆ. ಧೃತರಾಷ್ಟ್ರ ಹೇಳುತ್ತಾರೆ, ನನಗೆ ಮೊದಲೇ ಗೊತ್ತಿತ್ತು, ನಾನು ದುರ್ಯೋಧನನ ಮಾತು ಕೇಳಿದರೆ ದುರ್ಯೋಧನನೇ ಉಳಿಯಲ್ಲ ಅಂತ. ಮಗನೇ ಉಳಿಯಲ್ಲ, ಆದರೂ ಮಗನ ಮಾತು ಕೇಳದೆ ಇರಲಾರದ ಪರಿಸ್ಥಿತಿ. ಅಂತಹ ದುಃಖದ ಸಂದರ್ಭ, ರಾತ್ರಿ ನಿದ್ದೆ ಬರ್ತಾ ಇಲ್ಲ. ವಿದುರನ್ನ ಕರೆದು ಚೂರು ಒಳ್ಳೆ ಮಾತು ಹೇಳಯ್ಯ, ನಿದ್ದೆ ಬರ್ತಾ ಇಲ್ಲ ಅಂದಾಗ ವಿದುರ ನೀತಿಯನ್ನ ತುಂಬಾ ಹೇಳಿ ಕೊನೆಗೆ ಹೇಳುತ್ತಾರೆ, ನೀನು ಈ ದುರ್ಯೋಧನನ ಬಿಡಬಾರದೆ, ಸಜಾಶಯನ ಕುಲ ಕೌಶಲಾಯ, ಕುಲ ಚೆನ್ನಾಗಿರಬೇಕಾದರೆ ಒಬ್ಬರನ್ನು ಬಿಟ್ಟು ಅಡ್ಡಿ ಇಲ್ಲ, ಆದ್ದರಿಂದ ಇವನ್ನು ಬಿಟ್ಟು ಬಿಡುವಂತ ಹೇಳಿದಾಗ ಹಿಂದೆಯ ದುರ್ಯೋಧನನಿದ್ದ. ಹೇಳಿದ ತನ್ನವರಿಗೆ, ಇವ ನನ್ನ ಚಿಕ್ಕಪ್ಪ, ನಾವು ಹಾಕಿದ ಅನ್ನ ಉಂಡು ಬೆಳೆದಂತಹ ಶರೀರ ನನ್ನನ್ನೇ ಹೊರಗೆ ಹಾಕು ಅಂತ ಹೇಳ್ತಾ ಇದ್ದಾನೆ. ನಿಷ್ಕಾಶತಾ ಮಾಶು, ಪುರದಿಂದ ಬೇಗ ಹೊರಗೆ ಹಾಕಿ ಇವನನ್ನ ಅಂದಾಗ ನಗತಾ ಹೊರಟರಂತೆ. ಯಾರು? ವಿದುರ. ಯಾಕಪ್ಪ ನಗ್ಗದ್ದು ಅಂದ್ರೆ, ದೇವರು ಮಾಡಿದ ಉಪಕಾರ ನೆನೆಸಿಕೊಂಡ್ರಂತೆ. ಒಂದು ವೇಳೆ ದುರ್ಯೋಧನ ತನ್ನನ್ನು ಹೊರಗೆ ಹಾಕದಿದ್ರೆ ತಾವು ಅವನ ಅನ್ನ ಉಂಡದ್ದಕ್ಕೆ ಪಾಂಡವರ ವಿರುದ್ಧ ಯುದ್ಧಕ್ಕೆ ನಿಲ್ಲಲೇಬೇಕಾಗ್ತಾ ಇತ್ತು ಭೀಷ್ಮಾದಿಗಳಂತೆ. ಈಗ ದುರ್ಯೋಧನನೇ ತಾನಾಗಿಯೇ ಹೊರಡು ಅಂತ ಹೇಳಿದಾಗ ಸಂತೋಷ ಆಯಿತು, ಭಗವಂತ ಮಹಾಕರುಣೆ ಮಾಡಿದ ಅಂತ ತಿಳ್ಕೊಂಡ್ರು. ನಂತರ ತೀರ್ಥಯಾತ್ರೆಗೆ ಹೊರಡುತ್ತಾ ಇದ್ದಾರೆ. ಯುದ್ಧ ಮುಗಿಯುವವರೆಗೂ ತೀರ್ಥಯಾತ್ರೆ ಮಾಡಿದರು, ತುಂಬಾ ಚೆನ್ನಾಗಿ ಮಾಡಿದರಂತೆ ತೀರ್ಥಯಾತ್ರೆಯಲ್ಲಿ. ಎಲ್ಲೆಲ್ಲಿ ಎಲ್ಲೆಲ್ಲಿ ಭಗವತ್ ರೂಪಗಳ ಸನ್ನಿಧಾನ ಇರುತ್ತೆ, ಹುಡುಕಿಕೊಂಡು ಹೋಗಿ ದೇವರ ದರ್ಶನ, ಪುಣ್ಯ ತೀರ್ಥಗಳ ಸ್ನಾನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವರು ಸ್ನಾನ ಮಾಡಿದ್ದು ಯಾಕೆ ಎಂದರೆ, ಇವರು ಪವಿತ್ರ ಆಗ್ಲಿಕ್ಕಲ್ಲ, ತೀರ್ಥಗಳನ್ನೇ ಪವಿತ್ರ ಮಾಡಲಿಕ್ಕೆ ಸ್ನಾನ ಮಾಡಿದರಂತೆ. ತೀರ್ಥೀಕುರುವಂತೆ ತೀರ್ಥಾನಿ. ದೊಡ್ಡವರು ತಮ್ಮ ಹೃದಯದೊಳಗಿರುವ ದೇವರ ಸಂಪರ್ಕದಿಂದ ಪವಿತ್ರರಾಗಿ ಯಾವ ಯಾವ ನದ್ಯಾದಿಗಳಿರುತ್ತೆ ಅಲ್ಲಿ ನಮ್ಮಂಥವರು ಬಿಟ್ಟ ಪಾಪಗಳನ್ನೆಲ್ಲ ತೆಗೆದು ಹಾಕಿಬಿಡುತ್ತಾರೆ, ಅದಕ್ಕೆ ಹೊರಟ್ರಂತೆ ಅವರು. ನಂತರ ಯಮುನಾ ತಟದಲ್ಲಿ ಉದ್ಧವರನ್ನು ನೋಡುತ್ತಾ ಇದ್ದಾರೆ. ಉದ್ಧವ ಹೇಳಿದ, ಕೃಷ್ಣ ನಿನಗಾಗಿ ಮೈತ್ರೇಯರಿಗೆ ತತ್ವಜ್ಞಾನವನ್ನು ಕೊಟ್ಟು ನಿನಗೆ ಕೊಡಲಿಕ್ಕೆ ಹೇಳಿದ್ದಾನೆ ಅಂತ ತಿಳಿಸಿಕೊಟ್ಟಾಗ ವಿದುರ ಹರಿದ್ವಾರದಲ್ಲಿ ಮೈತ್ರೇಯರ ಹತ್ರ ಬರ್ತಾ ಇದ್ದಾರೆ. ಮೈತ್ರೇಯರನ್ನ ಪ್ರಶ್ನೆ ಮಾಡುತ್ತಾ ಇದ್ದಾರೆ, ನನಗೆ ತತ್ವಜ್ಞಾನ ಕೃಷ್ಣ ಕೊಟ್ಟ ತತ್ವಜ್ಞಾನವನ್ನ ಉಪದೇಶ ಕೊಡಿ ಅಂತ ಹೇಳಿದಾಗ ಅವರು ಸೃಷ್ಟಿಯ ಮೊದಲುಕೊಂಡು ಕೊನೆಯವರೆಗೂ ಎಲ್ಲವನ್ನ ವಿಸ್ತಾರವಾಗಿ ವರ್ಣನೆ ಮಾಡುತ್ತಾ ಇದ್ದಾರೆ. ಭಗವಂತ ಮೂರು ಗುಣಗಳನ್ನು ಸೃಷ್ಟಿ ಮಾಡಿದ, ಮೂರು ಅಂಶಗಳಿಂದ, ಮೂರು ಸತ್ವಾಂಶ ರಜೋಂಶ ತಮೋಂಶಗಳು, ಅವುಗಳಿಂದ ಮೂರು ಗುಣಗಳನ್ನು ಸೃಷ್ಟಿ ಮಾಡಿದ, ಮೂರು ಗುಣಗಳಿಂದ ಇಡೀ ಜಗತ್ತನ್ನು ತಯಾರು ಮಾಡಿದ, ತತ್ವಗಳನ್ನು ತಯಾರು ಮಾಡಿದ, ತತ್ವಾಭಿಮಾನಿಗಳನ್ನು ಸೃಷ್ಟಿ ಮಾಡಿದ. ಆ ತತ್ವಗಳಿಂದಲೇನೆ ತತ್ವಾಭಿಮಾನಿಗಳಿಗೆ ಶರೀರಗಳನ್ನು ಕೊಟ್ಟ. ತತ್ವಾಭಿಮಾನಿಗಳಿಗೆ ಭಗವಂತ ಆಜ್ಞೆ ಮಾಡುತ್ತಾ ಇದ್ದಾನೆ, ನೀವೆಲ್ಲರೂ ಸೇರಿ ಬ್ರಹ್ಮಾಂಡವನ್ನು ರಚನೆ ಮಾಡಿ ಅಂತ. ಅವಾಗ ಅವರೆಲ್ಲ ಸ್ತೋತ್ರ ಮಾಡುತ್ತಾ ಇದ್ದಾರೆ, ಮತಾತ್ಮತೆ ದೇವ ಪದಾರವಿಂದಂ, ಸ್ವಾಮಿ ನಿನ್ನ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ನೀನಿಲ್ಲದಿದ್ದರೆ ನಮ್ಮಲ್ಲಿ ಚರಣವರಣಾದಿಗಳಿಲ್ಲ, ನೀನೇ ನಿಂತು ನಮ್ಮಿಂದ ಎಲ್ಲವನ್ನ ಮಾಡಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಪುರುಷ ರೂಪದಿಂದ ಅವರಲ್ಲಿ ಪ್ರವೇಶ ಮಾಡುತ್ತಾ ಇದ್ದಾನೆ. ಇದೆಲ್ಲ ಸಾಮಾನ್ಯ ಪರಿಚಯ ಆಗ್ತಾ ಇರುತ್ತೆ. ಇಲ್ಲಿ ರಹಸ್ಯ ಇಷ್ಟೇ, ನಾವು ಕೂಡ ತುಂಬಾ ಪುರಾಣ ಕೇಳುತ್ತೇವೆ, ಪ್ರವಚನ ಕೇಳ್ತೇವೆ, ಪಾಠ ಕೇಳ್ತಾ ಇರ್ತೇವೆ, ಪರಿಣಾಮ ಬೀರುತ್ತಾ ಇಲ್ಲ, ಅನುಷ್ಠಾನಕ್ಕೆ ಬರ್ತಾ ಇಲ್ಲ, ಚೂರು ಚಾರು ಬರ್ತಾ ಇದೆ, ಮಿಕ್ಕದೆಲ್ಲ ಹಾರಿ ಹೋಗ್ತಾ ಇದೆ, ಸಾಮಾನ್ಯವಾಗಿ ನಡೆದು ಹೋಗ್ತಾ ಇದೆ ಜೀವನ. ಹಾಗಲ್ಲದೆ ಈ ಇಂದ್ರಿಯಗಳ ಕಾಟ, ನಾನಾ ರೀತಿಯಾದ ಮನಸ್ಸು ಚಲ್ಲಾಟ ಇವೆಲ್ಲ ಇಲ್ಲದೆ ನಾವು ಒಳ್ಳೆ ಹಾದಿಯಲ್ಲಿ ಹೋಗಬೇಕಾದರೆ ಅಲ್ಲಿ ರಹಸ್ಯ ಹೇಳಿಕೊಡುತ್ತಾ ಇದ್ದಾರೆ. ಮೂರು ಗುಣಗಳೇ ನಿಮ್ಮನ್ನ ಬಂಧನೆ ಮಾಡೋದು, ಈ ಮೂರು ಗುಣಗಳೇ ಮನಸ್ಸಲ್ಲಿ ಸೇರಿ ಸೆಳೆಯೋದು. ಅದಕ್ಕೆ ಆ ಮೂರು ಗುಣಗಳಲ್ಲಿ ನಿಂತ ಭಗವದ್ ರೂಪದ ಚಿಂತನೆ ಮಾಡಿ ನಿಮ್ಮ ಈ ಮೂರು ಗುಣಗಳ ಕಾಟ ಕಡಿಮೆ ಆಗುತ್ತೆ ಅಂದರು. ಈ ರಹಸ್ಯಗಳು ನಮಗೆ ಬೇಕು. ಮೂರು ಗುಣಗಳಲ್ಲಿ ವಿಶ್ವ ತೈಜಸ ಪ್ರಾಜ್ಞ ನಾಮಕ ಭಗವದ್ ರೂಪಗಳಿವೆ. ಈ ಮೂರು ಗುಣಗಳ ಆಟ ಹೇಗಿರುತ್ತೆ ಎಂಬುದು ಗೊತ್ತಾದರೆ ಹೊರತು ನಮಗೆ ಅಲ್ಲಿ ದೇವರ ಚಿಂತನೆ ಮಾಡಲಿಕ್ಕಾಗಲ್ಲ. ಮೊದಲನೆಯದು ಸತ್ವಗುಣ. ಸತ್ವಗುಣದಲ್ಲಿ, ರಜೋಗುಣದಲ್ಲಿ, ತಮೋಗುಣದಲ್ಲಿ ಎರಡು ಭಾಗಗಳು, ಸೂಕ್ಷ್ಮ ಭಾಗ ಸ್ಥೂಲ ಭಾಗ ಅಂತ. ಸತ್ವಗುಣದಲ್ಲಿ ಸ್ಥೂಲ ಭಾಗ ಲೌಕಿಕ ವಸ್ತುಗಳ ಒಳ್ಳೆ ಪರಿಚಯ ಮಾಡಿಕೊಡುತ್ತೆ, ಒಳ್ಳೆ ಜ್ಞಾನ ಬರುತ್ತೆ. ಸ್ವಲ್ಪ ವಾಯು ವಾಯು ಸ್ವಲ್ಪ ಅದು ನನಗೆ ಕಂಠ ಇದಾಗಿದೆ. ಸತ್ವಗುಣದ ಸೂಕ್ಷ್ಮ ಭಾಗ ಅದೇ ಇರುತ್ತೆ, ಅಂದರೆ ಅದರ ಒಂದು ಪ್ರಭಾವ ದೇವರ ತತ್ವಜ್ಞಾನ ತಂದುಕೊಡುತ್ತೆ. ಸತ್ವಗುಣದ ಸೂಕ್ಷ್ಮ ಭಾಗ, ಸತ್ವಗುಣದ ಸ್ಥೂಲ ಭಾಗ ಲೌಕಿಕ ವಸ್ತುಗಳ ಯಥಾರ್ಥ ಜ್ಞಾನ ಕೊಡುತ್ತೆ. ಸತ್ವಗುಣದ ಸೂಕ್ಷ್ಮ ಭಾಗ ದೇವರ ಯಥಾರ್ಥ ಜ್ಞಾನ ಕೊಡುತ್ತೆ. ರಜೋಗುಣ ಅದರ ಸೂಕ್ಷ್ಮ ಭಾಗ ದೇವರ ಕಾರ್ಯಗಳು ಮಾಡಿಸುತ್ತೆ. ರಜೋಗುಣದ ಸ್ಥೂಲ ಭಾಗ ಲೌಕಿಕದ ಕಾರ್ಯಗಳೆಲ್ಲ ಮಾಡಿಸಿಬಿಡುತ್ತೆ. ತಮೋಗುಣದ ಸೂಕ್ಷ್ಮ ಭಾಗ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ತಂದುಕೊಡುತ್ತೆ.
ತಮೋಗುಣದ ಸ್ಥೂಲವಾದ ಲೌಕಿಕ ವಸ್ತುಗಳ ಬಗ್ಗೆಯೇ ತಪ್ಪು ತಿಳುವಳಿಕೆ ಕೊಡುತ್ತೆ. ಇಷ್ಟು ಈ ಗುಣಗಳ ಪ್ರಕಟಣೆ. ನಮಗಿವಾಗ ಏನಾಗಿದೆ, ಲೌಕಿಕ ವಸ್ತುಗಳ ಬಗ್ಗೆ ತಪ್ಪು ತಿಳುವಳಿಕೆ ಬರ್ತಾ ಇದೆ. ಅಲ್ಲ, ನಾವೇನು ಸರಿಯಾಗಿ ತಿಳಿದೇವಲ್ಲ, ಇದೊಂದು ಇದ್ದಾಗ ತಿಳಿದಿದ್ದೇವೆ ಅಂದ್ರೆ ಅಲ್ಲ, ಯಾವುದು ಸುಖ ಕೊಡಲ್ಲವೋ ಅದು ಸುಖ ಕೊಡುತ್ತೆ ಅಂತ ತಿಳಿದಿದ್ದೇವೆ. ಹಾಲು, ಊಟ, ಏನೇನು ನಾನಾ ಇಂದ್ರಿಯಗಳಿಂದ ಪದಾರ್ಥಗಳ ಸ್ವೀಕಾರ ಆಗ್ತಾ ಇದೆ, ಆ ಸ್ವೀಕಾರ ಮಾಡುವಾಗ ಪದಾರ್ಥವೇ ಸುಖ ಕೊಡತಾ ಇದೆ ಎಂಬ ತಪ್ಪು ತಿಳುವಳಿಕೆ ಇದೆ. ತಮೋಗುಣದ ಸ್ಥೂಲ ಗುಣದ ಸ್ಥೂಲ ಭಾಗದ ಕಾಟ ಇದು. ತಮೋಗುಣದ ಸೂಕ್ಷ್ಮ ಭಾಗದ ಕಾಟ ಯಾವುದು ಅಂದರೆ ದೇವರ ಬಗ್ಗೆ ತಪ್ಪಾದ ತಿಳುವಳಿಕೆ. ಏನದು, ದೇವರೇ ಸುಖ ಕೊಡುವಾಗ ದೇವರನ್ನ ಪೂರ್ಣವಾಗಿ ಮರೆತಿರೋದು, ದೇವರ ಪರಿಚಯವೇ ಇಲ್ಲದಿರೋದು. ಈ ಎರಡೂ ತಮೋಗುಣದ ಸ್ಥೂಲ ಸೂಕ್ಷ್ಮ ಭಾಗಗಳ ಆಟ ನಮ್ಮಲ್ಲಿ ನಡೀತಾ ಇದೆ. ಇನ್ನ ರಜೋಗುಣದ ಕಾರ್ಯದಲ್ಲಿ ಸೂಕ್ಷ್ಮ ರಜೋಗುಣದ ಕಾರ್ಯ ಚೂರು ಚೂರು ಆಗ್ತಾ ಇದೆ. ದೇವರ ಕಾರ್ಯಗಳು ಸ್ವಲ್ಪ ಸ್ವಲ್ಪ ಆಗ್ತಾ ಇವೆ. ಆದರೆ ಹೊರಗಿನ ಕಾರ್ಯವೇ ಜಾಸ್ತಿ ಇದೆ. ಸತ್ವಗುಣದಲ್ಲೂ ಕೂಡ ದೇವರ ಜ್ಞಾನ ಕಡಿಮೆಯಾಗಿ ಬರ್ತಾ ಇದೆ, ಹೊರಗಿನದು ಜಾಸ್ತಿ ಬರ್ತಾ ಇದೆ. ಹಾಗಾದರೆ ನಮಗೆ ರಿವರ್ಸ್ ಆಗಿ ಆಗಬೇಕು. ಸತ್ವಗುಣದ ಸೂಕ್ಷ್ಮ ಭಾಗದ ಕಾರ್ಯ ಜಾಸ್ತಿ ಆಗಬೇಕು, ಸ್ಥೂಲ ಭಾಗದ ಕಾರ್ಯ ಕಡಿಮೆ ಆಗಬೇಕು. ರಜೋಗುಣದ ಸ್ಥೂಲ ಭಾಗದ ಕಾರ್ಯ ಕಡಿಮೆ ಆಗಬೇಕು, ಸೂಕ್ಷ್ಮ ಭಾಗ ಹೆಚ್ಚಾಗಬೇಕು. ತಮೋಗುಣದ್ದು ಎರಡೂ ಕಡಿಮೆ ಆಗಬೇಕು. ಹಾಗಾದರೆ ನಾವು ಮಾಡಬೇಕಾಗಿದ್ದೇನು ಅಂದರೆ, ಈ ಮೂರು ಗುಣಗಳಲ್ಲಿ ಇರುವ ವಿಶ್ವ ತೈಜಸ ಪ್ರಾಜ್ಞ ಈ ಮೂರು ರೂಪಗಳ ಚಿಂತನೆ. ನೀನೇ ಈ ಗುಣಗಳ ಸ್ಥೂಲ ಭಾಗಗಳ ತೊಂದರೆಯನ್ನ ಬಿಡಿಸುವಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನಮಗೆ ಆವಾಗ ಪರಿಣಾಮ ಆಗುತ್ತಷ್ಟೇ ಹೊರತು, ಎಷ್ಟು ಕಾಲ ಸುಮ್ಮನೆ ಕೇಳತಾ ಇದ್ರೆ ಪರಿಣಾಮ ಆಗೋದೇ ಇಲ್ಲ. ಆದ ಕಾರಣ ಈ ರಹಸ್ಯಗಳನ್ನೆಲ್ಲ ತಿಳಿಸಿಕೊಟ್ರು. ನಂತರ ತತ್ವಾಭಿಮಾನಿಗಳು, ತತ್ವಗಳು, ಇವುಗಳಲ್ಲಿ ಭಗವಂತ ಪುರುಷನಾಮಕನಾಗಿ ತಾನೇ ಪ್ರವೇಶ ಮಾಡಿದ ಇಲ್ಲಿ ತಿಳಿಸಿಕೊಡುತ್ತಾರೆ. ಅವರು ನಮ್ಮಿಂದ ಆಗಲ್ಲ ಅಂದಾಗ ದೇವರು ಅವರಲ್ಲಿ ಪ್ರವೇಶ ಮಾಡಿತ್ತು. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಏನಂದುಕೊಂಡ್ರು ಏನು ಕೆಲಸ ಆಗ್ತಾ ಇರಲ್ಲ, ತುಂಬಾ ತೊಂದರೆಗಳಿರುತ್ತೆ, ದೇವರ ತತ್ವಜ್ಞಾನವೇ ಬರ್ತಾ ಇರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪುರುಷನಾಮಕ ಭಗವಂತನ ಚಿಂತನೆ ಮಾಡಿದರೆ ಆ ಸ್ವಾಮಿಯೇ ನಮ್ಮಿಂದ ವಿಶೇಷವಾಗಿ ತತ್ವಜ್ಞಾನ ಪಡೆಯುವಂತೆ ಮಾಡುತ್ತಾನೆ, ಒಳ್ಳೆ ಪ್ರಯತ್ನವನ್ನು ಮಾಡಿಸ್ತಾನೆ. ಅದಕ್ಕೆ ಪುರುಷ ಪ್ರಯತ್ನ ಅಂತ ಹೆಸರು. ಪುರುಷನಾಮಕ ಭಗವಂತ ನಮ್ಮೊಳಗೆ ನಿಂತು ತಾನೇ ಮಾಡಿ ಮಾಡಿಸುವ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಹೆಸರು. ಅಂತ ಭಗವಂತ ತಾನು ತತ್ವಾಭಿಮಾನಿಗಳಲ್ಲಿ ತತ್ವಗಳಲ್ಲಿ ಸೇರಿಕೊಂಡು ಇಡೀ ಜಗತ್ತನ್ನೇ ಕಟ್ಟಿದ, ತನ್ನ ನಾಮಿಯಿಂದ ಬ್ರಹ್ಮದೇವರ ಸೃಷ್ಟಿ ಮಾಡಿದ, ಬ್ರಹ್ಮದೇವರ ಮೂಲಕ 14 ಲೋಕಗಳ ಸೃಷ್ಟಿ ಮಾಡಿಸಿದ, ಎಲ್ಲರ ಸೃಷ್ಟಿ ಆಗ್ತಾ ಬಂತು. ಅದರಲ್ಲೂ ಪ್ರಧಾನವಾಗಿ ಸನಕ ಸನಂದನಾದಿಗಳ ಸೃಷ್ಟಿ ಆಯಿತು, ಪ್ರಜಾಪತಿಗಳ ಸೃಷ್ಟಿ ಆಯಿತು, ರುದ್ರದೇವರ ಸೃಷ್ಟಿ ಆಯಿತು. ರುದ್ರದೇವರು ನಾನಾ ರೀತಿಯಾಗಿರತಕ್ಕಂಥ ಪ್ರಮಥಗಣಗಳು, ಪ್ರೇತಗಣಗಳು, ಭೂತಗಣಗಳ ಸೃಷ್ಟಿ ಆಯಿತವರಿಂದ ಬ್ರಹ್ಮದೇವರು ಸಾಕಪ್ಪ ಈ ಸೃಷ್ಟಿ ಅಂತ ಹೇಳಿದರು. ನಂತರ ರುದ್ರದೇವರು ತಪಸ್ಸಿಗೆ ಬರಕ್ಕೆ ಪ್ರವೇಶ ಮಾಡುತ್ತಾ ಇದ್ದಾರೆ. ಆಗ ಬ್ರಹ್ಮದೇವರು ತಮ್ಮ ಶರೀರವನ್ನೇ ಇಬ್ಭಾಗವನ್ನಾಗಿ ಮಾಡಿ ಅಲ್ಲಿಂದ ಸೃಷ್ಟಿ ಮಾಡಿದ್ದೆ, ಸ್ವಯಂಭೂ ಮನುಗಳನ್ನ ಮತ್ತು ಶತರೂಪ ದೇವಿಯನ್ನ ಸೃಷ್ಟಿ ಮಾಡುತ್ತಾ ಇದ್ದಾರೆ. ಅವರಿಬ್ಬರು ಜಗತ್ತಿಗೆ ಮೂಲ ಕಾರಣರು, ನಮಗೆ ಮೂಲ ಕಾರಣರು ಅವರೇ. ಅಷ್ಟೇ ಅಲ್ಲ, ಅರಣ್ಯಕಾಚಾರರು ತೋರಿಕೊಡುತ್ತಾರೆ ಆಯುರ್ಯಜ್ಞ ಪ್ರಕರಣದಲ್ಲಿ ನಮ್ಮ ಇಡೀ ಜೀವನದ ಪ್ರಧಾನವಾದ ಜೀವನ ಯಜ್ಞ. ಈ ಯಜ್ಞಕ್ಕೆ ನಿಯಾಮಕ ದೇವತೆಗಳು ಯಾರು ಅಂದರೆ ಸ್ವಯಂಭುವ ಮನುಗಳು, ಶತರೂಪ ದೇವಿ. ಅವರಿಬ್ಬರ ಕರುಣೆ ಇಲ್ಲದಿದ್ದರೆ ನಮ್ಮ ಜೀವನ ಸಾರ್ಥಕ ಆಗೋದೇ ಇಲ್ಲ ಅಂತ ಪರಿಚಯ ಮಾಡಿಕೊಡುತ್ತಾರೆ.
ವಾಯುಗುರುಗಳು ಬಂದರು. ಬಂದು ಸ್ವಾಮಿ ಭೂಮಿ ಅಸಾಕಲಕ್ಕೆ ಹೋಗಿದೆ ಅಂತ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರ ನಾಸಾಪುರದಿಂದ ವರಾಹದೇವರು ಹುಟ್ಟಿ ಬರ್ತಾ ಇದ್ದಾರೆ. ಸುಂದರವಾದ ಮೂರ್ತಿ, ಹೆಬ್ಬೆರಳಿನಷ್ಟು ಮೂರ್ತಿ, ಹೊರಗೆ ಬಂದದ್ದು ಆಯಿತು, ಪರ್ವತದಷ್ಟು ಬೆಳೆದದ್ದು ಆಯಿತು, ನೀರಿಗೆ ಹೋದದ್ದು ಆಯಿತು. ನೀರಿಗೆ ಹೋದಂತ ಸ್ವಾಮಿ ಸುಮ್ಮನೆ ಇರಲಿಲ್ಲ, ತನ್ನ ಮೈಯನ್ನ ಒಮ್ಮೆ ನೀರಿನಿಂದ ಜಾಡಿಸಿದ. ಸತ್ಯಲೋಕ ಪರ್ಯಂತ ಇರುವ ಎಲ್ಲರ ಮೇಲೂ ಆ ನೀರು ಬಿತ್ತಂತೆ. ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ಭಗವಂತನ ಚರ್ಯೆಗೆ. ಆತನ ಸುರತುಂಡ ಆಸೀತ್, ಆತನ ಎರಡು ತುಟಿಗಳಿಂದ ಯಜ್ಞ ಮಾಡುವಂತಹ ಎರಡು ಸೌಟುಗಳು ಬರ್ತಾ ಇವೆ. ಸುರತುಸ್ರವ ಆತನ ಮೈಯಿಂದನೇ ರೋಮಗಳಿಂದ ದರ್ಭೆಗಳು ಬರ್ತಾ ಇದೆ. ತುಪ್ಪ, ಎಳ್ಳು, ಯಜ್ಞ ಪಾತ್ರೆಗಳು, ಚರು ಎಲ್ಲವೂ ಕೂಡ ಭಗವದ್ ರೂಪದಿಂದನೇ ಹೊತ್ತು ಬರ್ತಾ ಇವೆ. ವರಾಹನದ್ದು ಬಂದ, ನೀರಿನೊಳಗೆ ಹೊಕ್ಕಿದ, ಅಡ್ಡಿ ಬಂದಂತ ಹಿರಣ್ಯಾಕ್ಷನನ್ನು ಕೊಂದ, ಭೂಮಿಯನ್ನು ತಂದು ಮೇಲಿಟ್ಟ ಅಂದ್ರು. ಯಾರ ಹಿರಣ್ಯಾಕ್ಷ ಅಂದಾಗ ಹೇಳಿ ಪಡ್ತಾ ಇದ್ದಾರೆ, ಯಾರೋ ಅಲ್ಲ, ದಿದಿದೇವಿ ಕಶ್ಯಪರನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ. ಕಶ್ಯಪರು ಅಸುರ ಸಂಧ್ಯಾಕಾಲ ಗರ್ಭಧಾರಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಕಶ್ಯಪರು ಬೇಡ ಅಂತಾರೆ. ಇದು ಪುರುಷೇಣ ಅತಡಿ ಅತಡಿ ಭೂತರಾಟ್, ರುದ್ರದೇವರು ತಿರುಗಾಡುವ ಕಾಲ ಸಂಧ್ಯಾಕಾಲ. ಇಂತಹ ಕಾಲದಲ್ಲಿ ಗರ್ಭಧಾರಣೆ ಮಾಡಿಸಬಾರದು ಅಂದಾಗ ಆಕೆ ಕೇಳಲಿಲ್ಲ, ಗಂಡನ ಮಾತು ಕೇಳಲಿಲ್ಲ. ಯೋಗ್ಯರಾದಂತಹ ಪತಿ ಅವರ ಮಾತು ಕೇಳದಿದ್ದರೆ ಏನಾಗುತ್ತೆ ಎಂಬುದನ್ನು ಇಲ್ಲಿ ತೋರಿಕೊಡುತ್ತಾ ಇದ್ದ. ನಂತರ ಪಶ್ಚಾತ್ತಾಪ ಆಯಿತು ಆಕೆಗೆ. ಆಗ ಹೇಳಿದರು, ನೀನು ಮಾಡಿದ್ದು ನನ್ನ ಮಾತನ್ನು ಧಿಕ್ಕಾರ ಮಾಡುವುದು ಒಂದು ತಪ್ಪು, ರುದ್ರದೇವರ ವೇಳೆಯಲ್ಲಿ ಗರ್ಭಧಾರಣೆ ಮಾಡಿಸಿದ್ದು ಎರಡನೇ ತಪ್ಪು. ಈ ಎರಡು ತಪ್ಪುಗಳಿಗೆ ಇಬ್ಬರು ಲೋಕಕಂಠಕರು ಹುಡುತಾರೆ. ಆದರೆ ಪಶ್ಚಾತ್ತಾಪ ಪಟ್ಟಿದ್ದೀಯಲ್ಲ, ಮೊಮ್ಮಗ ಒಳ್ಳೆಯವ ಬರುತ್ತಾನೆ ಅಂತ ಅನುಗ್ರಹ ಮಾಡುತ್ತಾ ಇದ್ದಾರೆ. ಹಾಗೆ ಬಂದವರು ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳು, ಅದರಲ್ಲಿ ಹಿರಣ್ಯಾಕ್ಷ ಭೂಮಿಯನ್ನ ಎತ್ತುವಂತಹ ವರಾಹದೇವರಿಂದ ಹತನಾದ ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ನಂತರ ಭೂಮಿಯ ಮೇಲೆ ಎಲ್ಲ ಸ್ಥಾವರ ಜಂಗಮದ ಸೃಷ್ಟಿ ಆಯಿತು. ಬ್ರಹ್ಮದೇವರು ಸ್ವಯಂಭೂಗಳ ವಂಶವನ್ನು ವಿಸ್ತಾರ ಮಾಡಬೇಕು ಅಂತ ಹೇಳಿದಾಗ ಅವರ ವಂಶ ಬರ್ತಾ ಇದೆ. ಪ್ರಿಯವ್ರತ, ಉತ್ಥಾನ ಪಾದ, ಆಪೂತಿ, ದೇವಭೂತಿ, ಪ್ರಸೂತಿ ಅಂತ ಮೂರು ಜನ ಹೆಣ್ಣು ಮಕ್ಕಳು ಬರ್ತಾ ಇದ್ದಾರೆ. ಆಕೃತಿಯನ್ನ ಋಷಿ ಪ್ರಜಾಪತಿಗಳಿಗೆ ಕೊಡ್ತಾ ಇದ್ದಾರೆ, ದೇವಭೂತಿಯನ್ನ ಕರ್ದಮ ಪ್ರಜಾಪತಿಗಳಿಗೆ, ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಅದರಲ್ಲಿ ಕರ್ದಮ ಪ್ರಜಾಪತಿಗಳು ದೇವಭೂತಿಯನ್ನ ವಿಶೇಷವಾಗಿ ಭಗವಂತನ ಕರುಣೆಯಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ತಪಸ್ಸು ಮಾಡಿ ಸ್ವಾಮಿಯೇ ತಾನಾಗಿ ಮಗನಾಗಿ ಬರ್ತೇನೆ ಅಂತ ಹೇಳಿದಾಗ ಅನುಗ್ರಹವನ್ನ ಪಡೆದು ಬಂದಿದ್ದಾರೆ. ಅವರ ವಿಶೇಷವಾದ ತಪಸ್ಸಿನ ಫಲವಾಗಿ ಬಂದವರೇ ಕಪಿಲ ನಾಮದ ಭಗವದ್ ರೂಪ ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಶೇಷ ಬರ್ತಾ ಇದೆ. ಮದುವೆ ಆದ ತುಂಬಾ ಕಾಲದವರೆಗೂ ಹೆಂಡತಿಯ ಮುಖ ನೋಡಲಿಲ್ಲ, ತಪಸ್ಸಿನಲ್ಲೇ ತೊಡಗಿದ್ದಾರೆ ಕರ್ದಮ ಪ್ರಜಾಪತಿಗಳು. ಆಕೆಯು ಚಿಂತೆ ಮಾಡಲಿಲ್ಲ, ಸೇವೆಯಲ್ಲೇ ಕೃಷಳಾಗ್ತಾ ಇದ್ದಾಳೆ. ತುಂಬಾ ಕಾಲಕ್ಕೆ ಋಷಿಗಳ ದೃಷ್ಟಿ ಹೆಂಡತಿಯ ಮೇಲೆ ಬಿತ್ತು. ಅಯ್ಯೋ, ರಾಜನ ಮಗಳು ನನಗಾಗಿ ಒದ್ದಾಡುತ್ತಾ ಇದ್ದಾಳೆ, ತುಂಬಾ ಕಾಲ ಆಯಿತು, ನನ್ನ ದೃಷ್ಟಿ ಬೀಳಲಿಲ್ಲ, ಅನುಗ್ರಹ ಮಾಡೋಣ ಅಂತ ಆಕೆಯನ್ನು ಕರೆದು ಏನು ವರ ಬೇಕು ಕೇಳು ಅಂದ್ರು. ಆಕೆ ಕೇಳಿದ್ದೊಂದೇ, ನೀವು ಹೇಗೂ ಸನ್ಯಾಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ, ಸನ್ಯಾಸ ತಗೊಂಡರೆ ನಿಮ್ಮ ಪೂಜಾ ಮಾಡಲಿಕ್ಕೆ ಆತ್ಮವೈ ಪುತ್ರನಾಮಾಸಿ, ನಿಮ್ಮ ಪ್ರತಿಮೆ ಬೇಕು. ಅದಾಷ್ಟು ಅಂದರು, ನೂರು ವರ್ಷಗಳ ಕಾಲ ಆಕಾಶ ವಿಮಾನವನ್ನು ನಿರ್ಮಾಣ ಮಾಡಿ ತಿರುಗಾಡಿ ಬಂದರು. ಕರ್ದಮ ಪ್ರಜಾಪತಿಗಳ ಒಂದು ತಪಸ್ಸಿನ ಶಕ್ತಿ ಎಂಥದ್ದು ಅಂದರೆ ತಪಸ್ಸನ್ನು ಮಾಡುವುದು ಬಿಟ್ಟು
ಹೆಂಡದ ಜೊತೆಗೆ ವಿಹಾರಕ್ಕೆ ಹೋದಾಗ ಎಷ್ಟು ತಪಶಕ್ತಿ ಇತ್ತೋ ವಿಹಾರ ಮಾಡಿ ಮುಗಿಸಿ ಬಂದಾಗಲೂ ಹಾಗೇ ಇತ್ತು, ಚೂರು ಕುಂತಿಲ್ಲ. ಇದು ಕದಂಬಜಾಪತಿಗಳ ವಿಶೇಷವಾಗಿರತಕ್ಕಂತಹ ಶಕ್ತಿಯನ್ನು ತೋರಿಪಡುತ್ತಾರೆ. ಇಲ್ಲಿ ಕದಂಬಜಾಪತಿಗಳು ಹೆಂಡತಿಯ ಕಡೆಗೆ ತುಂಬಾ ವರ್ಷಗಳ ಕಾಲ ನೋಡದೇ ಇರಲಿಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಹೇಳ್ತಾರೆ, ದೇವರಲ್ಲಿ ಬರಬೇಕಾಗಿತ್ತು, ದೇವರ ಅಂಶ ನಿಲ್ಲಬೇಕಾಗಿತ್ತು ಆಕೆಯಲ್ಲಿ, ಅದಕ್ಕೆ ಶುದ್ಧಿ ಬೇಕಾಗಿತ್ತು. ತುಂಬಾ ವರ್ಷಗಳ ಶುದ್ಧಿ ಆದ ಮೇಲೆ ಒಳಗೆ ಬಿಂಬ ಆ ಋಷಿಗಳಿಗೆ ಆಕೆಯ ಮೇಲೆ ದೃಷ್ಟಿ ಬೀಳುವಂತೆ ಮಾಡಿದ. ಅಷ್ಟರವರೆಗೆ ಪಕ್ಕದಲ್ಲಿದ್ರೂ ದೃಷ್ಟಿ ಬೀಳದೇ ಮಾಡಿದ. ಕೊನೆಗೆ 9 ಜನ ಹೆಣ್ಣು ಮಕ್ಕಳನ್ನು ಕೊಡ್ತಾ ಇದ್ದಾರೆ, ಅವರನ್ನ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ನಂತರ ಬಂದವರೇ ನಮ್ಮ ಸ್ವಾಮಿ. ಗರ್ಭದಲ್ಲಿ ತೇಜಸ್ಸನ್ನಿಟ್ಟ, ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡಿದರೆ ಅನುಗ್ರಹ ಮಾಡಿದ, ಹೊರಗೆ ಬಂದು ನಿಂತ, ಋಷಿ ರೂಪದಲ್ಲೇ ನಿಂತ, ಪ್ರಾದುರ್ಭೂತನಾದ ಕಬಿಲನಾಮಕ ಭಗವಂತನಿಗೆ ಸ್ತೋತ್ರ ಮಾಡುತ್ತಾ ಇದ್ದಾರೆ ಕದಂಬ ಪ್ರಜಾಪತಿಗಳು. ಸ್ವಾಮಿ, ನಾನು ಸನ್ಯಾಸ ತಗೋಬೇಕು ಅಂತ ತುಂಬಾ ಇಚ್ಛಾ ಪಡ್ತಾ ಇದ್ದೇನೆ, ಅಪ್ಪಣೆ ಆದರೆ ಹೋಗ್ತೇನೆ. ತಥಾಸ್ತು ಅಲ್ಲ ದೇವ, ನಮಗನ್ಸುತ್ತೆ ಅದೇನು ಇದೆ ಆ ಸನ್ಯಾಸದಲ್ಲಿ, ಒಂದೇ ಒದ್ದಾಡ್ತಾರೆ, ಪೀಠ ಬೇಕು, ಸನ್ಯಾಸ ಬೇಕು 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 ಅಂತ ಒದ್ದಾಡ್ತಾರಲ್ಲ, ಏನಿದು ಏನಿದೆ ಅಲ್ಲಿ? ನಮ್ಮ ಪಾಡಿಗೆ ನಾವು ಹಾಯಿಲಿದ್ದೀವಲ್ಲ, ಗಂಡ ಹೆಂಡತಿ ಮಕ್ಕಳು ಸಂತೋಷವಾಗಿರ್ಬಹುದು ಮದುವೆ ಮಾಡಿಕೊಂಡ್ರೆ. ಆ ಸನ್ಯಾಸ ತಗೊಂಡು, ಆ ಮಠ ಕಟ್ಟಿಕೊಂಡು, ಆ ಎಲ್ಲಾ ಶಿಷ್ಯರನ್ನ ಕಟ್ಟಿಕೊಂಡು ಒದ್ದಾಡ್ತಾ ಇರ್ತಾರೆ. ಹೌದಾ ಅಂದ್ರೆ ಹೌದು, ತುಂಬಾ ಒದ್ದಾಡ್ರೆ ಅವ್ರು ಒದ್ದಾಡ ಅವರಿಗೆ ಗೊತ್ತಾಗತ್ತೆ, ಇನ್ನೊಬ್ಬರಿಗೆ ಗೊತ್ತಾಗಲ್ಲ. ದೊಡ್ಡ ಸಂಸಾರ ಅವರದು, ನಮ್ದು ಚಿಕ್ಕ ಸಂಸಾರ, ಅವರು ಬಹಳ ದೊಡ್ಡ ಸಂಸಾರ. ನೋಡಿ, ನಮ್ಮ ಕಾಲಿಗೆ 1 ಸಲ ನೀರು ಹಾಕಿದರೆ ಶುಗರ್ ಪೇಷಂಟ್ಸ್ ಇದ್ರೆ ನೋಡಿ ಡಾಕ್ಟರ್ಸ್ ಹೇಳ್ತಾರೆ, ಸ್ವಲ್ಪ ಕಾಲು ಸರಿಯಾಗಿ ಒರೆಸಿಕೊಳ್ಳಿ, ಕಾಲು ಚೂರು ಏನಾದರೂ ನೀರು ಬಿದ್ದು ಬಿದ್ದು ತೊಂದರೆ ಆದರೆ ಒಳಗೆಲ್ಲ ಗ್ಯಾಂಗ್ರೇನ್ ಫಾರ್ಮ್ ಆಗತ್ತೆ ಅಂತ. ಸ್ವಾಮಿಗಳಾದಾಗ ಶುಗರ್ ಬಂದ್ರೂ ಅಡ್ಡಿ ಇಲ್ಲ, 108 ಪಾದ ಪೂಜೆ ನೀರು ಹಾಕಲೇಬೇಕು, ಬೇಡ ಅನ್ಲಿಕ್ಕಿಲ್ಲ, ಹಾಕಿಸ್ಕೊಳ್ಳೇಬೇಕು. ಚಳಿ ಕೊರೆದು ಹೋಗ್ತಾ ಇರುತ್ತೆ, ಪಾದ ಪೂಜೆ ಕರೆದಿರ್ತಾರೆ, ಫ್ರಿಜ್ ನೀರು ಅಂತ ಅಲ್ಲಷ್ಟೆ, ಅಟ್ಟು ಸಣ್ಣಗಿರುತ್ತೆ, ಅದೇ ನೀರು ಹಾಕ್ತಾರೆ. 108 ಪಾದ ಪೂಜೆ ಕಾಲೇನ ಹಾಕ್ಬೇಕು, ತಪ್ಪಿದ್ದಲ್ಲ ಮಾಡಲೇಬೇಕು. ಇಷ್ಟರ ಮಧ್ಯೆ ಏನು ಸುಖ ಇದೆ ಅಂತ ಸನ್ಯಾಸ ತಗೊಳ್ತಾರೆ ಅಂದರೆ ಕರ್ದಮ ಪ್ರಜಾಪತಿಗಳು ಹೇಳುತ್ತಾ ಇದ್ದಾರೆ. ಸನ್ಯಾಸದಲ್ಲಿ ಎಷ್ಟು ಗತ್ತಿದೆ ಅಂದರೆ, ಇಡೀ ನಾವು 100 ವರ್ಷ ಗೃಹಸ್ಥಾಶ್ರಮಿ ಆದರ 100 ವರ್ಷ ಬದುಕಿ ಏನು ಸಾಧನೆ ಮಾಡಲಿಕ್ಕಾಗುತ್ತೆ? 1 ಸಲ ಜಪ ಮಾಡಿದರೆ ಬರುತ್ತಂತೆ ಸನ್ಯಾಸಿಗಳಿಗೆ. ಒಬ್ಬ ಸನ್ಯಾಸಿ ಸರಿಯಾದ ಸನ್ಯಾಸ ಧರ್ಮವನ್ನು ನಿರ್ವಹಣೆ ಮಾಡಿದರೆ ಅಂಥ ಸನ್ಯಾಸಿ ಗೃಹಸ್ಥರ ಮನೆಯಲ್ಲಿ 1 ರಾತ್ರಿ ಮಲಗಿದರೆ ಸಾಕು, ಅವನ 21 ಕುಲ ಪಾವನಾಗುತ್ತೆ ಅಂತ ಹೇಳ್ತಾರೆ. ಇದು ಸನ್ಯಾಸದ ಮಹತ್ವ ಅಲ್ಲ. ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳಿದರಲ್ಲ, ಇದಕ್ಕೆ ಆಚಾರ ಉತ್ತರ ಕೊಡುತ್ತಾರೆ. ಗೃಹಸ್ಥಾಶ್ರಮವೇ ಧನ್ಯ, ಸನ್ಯಾಸಾಶ್ರಮ ಅಲ್ಲ ಅಂದ್ರೆ ಆ ದೃಷ್ಟಿಯಲ್ಲಿ ಹೇಳಲಿಲ್ಲ. ಸನ್ಯಾಸಿಗಳಿಗೂ ಬ್ರಹ್ಮಚಾರಿಗಳಿಗೂ ಊಟ ಹಾಕಿ ಉದ್ಧಾರ ಮಾಡುತ್ತಾರಾದ್ದರಿಂದ ಈ ಗೃಹಸ್ಥಾಶ್ರಮ ದೊಡ್ಡದು ಅಂತ ಹೇಳಿದರಷ್ಟೇ, ಸನ್ಯಾಸಾಶ್ರಮವೇ ಎಲ್ಲಾ ಆಶ್ರಮಕ್ಕಿಂತ ದೊಡ್ಡದು. ಅದಕ್ಕೆ ಹೇಳುತ್ತಾರೆ, ಕಾಷಾಯ ದಂಡ ಮಾತ್ರೇಣ ಯತಿ ಪೂಜ್ಯೋ ನ ಸಂಶಯ ಅಂತ ಹೇಳ್ತಾರೆ. ಕಾಷಾಯ ದಂಡ ಧಾರಣೆ ಮಾಡಿದರೆ ಸಾಕಂತೆ, ಅವರಿಗೆ ಪೂಜ್ಯತಾ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕದಂಬ ಪ್ರಜಾಪತಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡಿ ಭಗವಂತನಲ್ಲೇ ಮನಸ್ಸನ್ನಿಟ್ಟು ಸಂತೋಷವಾಗಿ ಪರಮಪದವನ್ನು ಸೇರತಾ ಇದ್ದಾರೆ. ಕಬಿಲನಾಮದ ಭಗವಂತನ ಹತ್ತಿರ ಬರ್ತಾ ಇದ್ದಾರೆ ದೇವಹೂತಿ ದೇವಿ. ತಾನು ಬಂದು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನೆರವೇಣ್ಣ ಸ್ವಾಮಿ, ತುಂಬಾ ಸೋತು ಹೋಗಿದ್ದೇನೆ, ಅಸದಿಂದ್ರಿಯ ತರ್ಪಣಾತ್, ತಪ್ಪಾದ ತಿಳುವಳಿಕೆಯಿಂದ ಸುಖ ಕೊಡುವವ ನೀನಾದರೆ, ನಿನ್ನನ್ನು ಬಿಟ್ಟು ಪದಾರ್ಥಗಳೇ ಸುಖ ಕೊಡತಾ ಇದೆ ಎಂಬ ಭಾವನೆಯಿಂದ ಇಂದ್ರಿಯಗಳಲ್ಲಿ ನಿಂತು ಸುಖ ಕೊಡುವ ನೀನಾದರೆ, ಇಂದ್ರಿಯಗಳೇ ಸುಖ ಕೊಡತಾ ಇವೆ ಎಂಬ ಭಾವನೆಯಿಂದ ಇಂದ್ರಿಯಗಳ ಹಿಂದೆ ಪದಾರ್ಥಗಳ ಹಿಂದೆ ಓಡಿ ಓಡಿ ಸುಸ್ತಾಗಿದ್ದೇನೆ.
ಹೇಗೆ ನೀರಿಲ್ಲದ ಮರುಭೂಮಿಯಲ್ಲಿ ನೀರಿಗಾಗಿ ಓಡಿದಂತೆ ಇದೆ. ಅದ ಕಾರಣ ನನ್ನ ಉದ್ಧಾರ ಮಾಡು ಅಂತ ಹೇಳಿದಾಗ ಭಗವಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಸುತ್ತು ಇರತಕ್ಕಂತಹ ಬಂಧವೇ 24 ತತ್ವಗಳಿಂದ ತಯಾರಾದದ್ದು. ಆ ಬಂಧದಿಂದ ಬಿಡುಗಡೆ ಆಗಬೇಕಾದರೆ ತತ್ವಗಳ ಪರಿಚಯ ಅತ್ಯಾವಶ್ಯಕ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮಗೆ ಬರುವುದೇ ನಿದ್ದೆ. ಸೃಷ್ಟಿಯನ್ನ ಕೂಡಲೇ ಅಪ್ಪ ಆ ತತ್ವದಿಂದ ಈ ತತ್ವ, ಈ ತತ್ವದಿಂದ ಆ ತತ್ವ ಅಂತ ಹೇಳಿದಾಗ ಯಾವುದರಿಂದ ಏನು ಬಂದ್ರೆ ನಮಗೇನಂತೆ ಹುಟ್ಟಿ ಆಯ್ತಲ್ಲ ಅಂತ ನಮ್ಮದು ಹೇಳ್ತಾರೆ. ತತ್ವಗಳ ಪರಿಚಯ, ತತ್ವಗಳ ಚಿಂತನೆ ಇಲ್ಲದಿದ್ದರೆ ನಮಗೆ ಮೋಕ್ಷವೇ ಇಲ್ಲ. ಎಷ್ಟರವರೆಗೆ ಬರಬೇಕು ಅಂದರೆ ಸ್ನಾನ ಮಾಡಿದರೂ ನೀರಿನಲ್ಲೂ ಆ ತತ್ವಗಳ ಚಿಂತನೆ ಬೇಕು, ತತ್ವಾಭಿಮಾನಿಗಳ ಚಿಂತನೆ ಬೇಕು. ಒಂದು ಆಚಮನ ಮಾಡಿದರು ಪ್ರತಿಯೊಂದು ಕಾರ್ಯದಲ್ಲೂ 24 ತತ್ವಗಳು ಅವರ ಅಭಿಮಾನಿ ದೇವತೆಗಳ ಚಿಂತನೆ ಮಾಡಿದರೆ ಹೊರಟು ನಮಗೆ ಆ ಫಲಗಳು ಬರಲ್ಲ ಅಂತ ಹೇಳ್ತಾರೆ. ಆದ ಕಾರಣ ಆ ತತ್ವಗಳ ಪರಿಚಯವನ್ನೆಲ್ಲ ಮಾಡಿಕೊಡ್ತಾ ಇದ್ದಾರೆ. ನಂತರ ಹೇಳ್ತಾ ಇದ್ದಾರೆ, ಜೀವ ದೇವ ಇಬ್ಬರು ಒಂದೇ ದೇಹದಲ್ಲಿದ್ದರೂ ಕೂಡ ಜೀವನಿಗೆ ಮಾತ್ರ ದುಃಖ, ದೇವನಿಗಿಲ್ಲ ಅಂದ್ರು. ಸ್ವಲ್ಪ ಆಳಕ್ಕೆ ಹೋಗೋಣ, ಹೋಗೋಣವಾ? ಹೋಗೋಣ ಅಂದ್ರೆ ಹೋಗೋಣ, ಇಲ್ಲ ಮೇಲಕ್ಕೆ ಹೋಗೋಣ. ಯಾಕಂದ್ರೆ ತುಂಬಾ ತಡ ಆಗಿದೆ. ಒಂದ್ ದಿವಸ ಹಾಲಿಡೇ ಬಂದಿದೆ, ನಿನ್ನೆ ಹಾಲಿಡೇ ಬಂದಿದೆ, 5ನೇ ದಿವಸ ಆಯ್ತು. ಇವತ್ತು ಇನ್ನ 3ನೇ ಸ್ಕಂದದಲ್ಲಿದ್ದೇವೆ, ಸ್ವಲ್ಪ ಹಾರಬೇಕಾಗಿದೆ. ಆದರೆ ಕೆಲವೊಂದು ವಿಚಾರ ತಿಳ್ಕೊಳ್ಳೇಬೇಕಾದ ವಿಚಾರಗಳಿವೆ. ಅದು ತಿಳಿಯದಿದ್ರೆ ಇಷ್ಟು ಸತ್ಯ, ಏನು ಸಾಧನೆ ಮಾಡಿದರೂ ಕೂಡ ಏನು ಮಾಡದಂತೇನೆ. ಯಾವುದದು ಅಂದರೆ ಜೀವ ಕರ್ತೃತ್ವ ವಿಚಾರ. ಜೀವ ಕರ್ತೃತ್ವ ವಿಚಾರ ಸರಿಯಾಗಿ ತಿಳಿಯದಿದ್ದರೆ, ಗೊಜಲು ಗೊಜಲಾಗಿದ್ದರೆ ಎಂದೂ ಕೂಡ ನಮಗೆ ಸಂಶಯವೇ ಪರಿಹಾರ ಆಗಲ್ಲ. ಒಂದಂತೂ ಸತ್ಯ, ನೀವು ಯಾವಾಗ ಜೀವ ಕರ್ತೃತ್ವ ವಿಚಾರ ನಮ್ಮ ಹತ್ರ ತಗೊಂಡು ಬರ್ತೀರೋ, ನಿಮ್ಮ ತಲೆಯಲ್ಲಿ ಏನೋ ಚೂರು ಹಾಗು ಹೋಗಿ ಇರುತ್ತೆ, ನಮ್ಮ ಹತ್ರ ಬಂದರೆ ಇನ್ನಾ ಜಟಿಲ ಮಾಡಿ ಕಳಿಸ್ಬಿಡುತ್ತೆ. ಹೌದಲ್ಲ, ಕೊನೆಗೆ ಉತ್ತರ ಕೊಡೋದು ಅದು ಗಹನವಾದ ವಿಚಾರ, ನಿಮಗೆ ಅರ್ಥ ಆಗಲ್ಲ ಅಂತ ಹೇಳಿ ಕಳಿಸಿಬಿಡುತ್ತೆ. ಹೌದಾ? ಇಷ್ಟೇ ಉತ್ತರ ಬರುತ್ತೆ. ಅದು ಏನು ಎಂಬುದನ್ನ ಚೂರು ಎರಡು ಮಾತಲ್ಲಿ ನೋಡೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಒಂದಂತೂ ಸತ್ಯ ಆಚಾರ್ಯರ ಮಾತು, ಸ್ವತಂತ್ರ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಷ್ಯತೆ. ದೇವನೊಬ್ಬನೇ ಸ್ವತಂತ್ರ, ಜೀವ ಅಸ್ವತಂತ್ರ. ಅಲ್ಲ, ಜೀವ ಅಸ್ವತಂತ್ರ ಅಂದ್ರೆ ಎಷ್ಟರವರೆಗೆ ಅಸ್ವತಂತ್ರ? ರಾಜ ಇರ್ತಾನೆ, ರಾಜನ ಹತ್ರ ಭಟರು ಇರ್ತಾರೆ, ರಾಜ ಹೇಳಿದಂತೆ ಇರ್ತಾರವರು, ರಾಜನ ಅಧೀನ. ಆ ರಾಜ ಹೇಳಿದ ಕೆಲಸ ಆತ ಹೇಳಿದಂತೆನೆ ಮಾಡುತ್ತಾರೆ, ತಮ್ಮ ಖುಷಿಯಂತೆ ಮಾಡಲ್ಲ. ಈ ತರವೋ ಅಂದರೆ ರಾಜ ಹೇಳಿದ ಕೆಲಸವನ್ನ ಇವರು ಮಾಡುತ್ತಾರೆ, ಆದರೆ ಇವರ ಕೈಕಾಲು ಕಳುಹಿಸೋದು, ಕಣ್ಣು ರೆಪ್ಪೆ ಹಾಕೋದು, ಶ್ವಾಸ ಬಿಡೋದು ರಾಜ ಮಾಡಿಸಲ್ಲ. ಹೌದಾ? ತಮ್ಮ ಪಾಡಿಗೆ ತಾವು ತಿರುಗ್ತಾ ರಾಜ ಹೇಳಿದ ಆ ಕೆಲಸದಲ್ಲಿ ತಾವೇ ಆಲೋಚನೆ ಮಾಡುತ್ತಾ ಇದು ಹೇಗೆ ಮಾಡಲ ಹಾಗೆ ಮಾಡಲ ಅಂತ ನೋಡಿ ಮಾಡುತ್ತಾರೆ. ಹಾಗೇನು ಜೀವರ ವಿಚಾರ ಅಂದರೆ ಅಲ್ಲಿ ಹೇಳುತ್ತಾರೆ, ಜೀವ ಎಷ್ಟು ಅಸ್ವತಂತ್ರ ಅಂದರೆ ಉಸಿರು ಆಡಲಿಕ್ಕೆ ಶಕ್ತಿ ಇಲ್ಲ. ಆಲೋಚನೆ ಮತ್ತು ದೂರ ಇಲ್ಲಿ, ಉಸಿರಾಡ್ಲಿಕ್ಕೂ ಶಕ್ತಿ ಇಲ್ಲ ಜೀವನಲ್ಲಿ. ಅದಕ್ಕೆ ಸ್ಪಂದಿತು ನೈವ ಶಕ್ಯತೆ ಅಂತ ಹಯಗ್ರೀವ ದೇವರು ಬಿಟ್ಟು ರಹಸ್ಯದಲ್ಲಿ ತಿಳಿಸಿಕೊಡುತ್ತಾರೆ. ಯಾರಿಗೆ? ಲಕ್ಷ್ಮೀದೇವಿಗೂ. ಲಕ್ಷ್ಮೀದೇವಿ ಮೊದಲುಗೊಂಡು ಎಲ್ಲರೂ ಕೂಡ ಉಸಿರಾಟವು ದೇವರಿಂದಲೇ ಆಗಬೇಕು, ಬೇರೊಬ್ಬರಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಾವಾಗಿ ಇಲ್ಲ, ಸ್ವಾತಂತ್ರ್ಯ ಇಲ್ಲ ಅವರಲ್ಲಿ. ಇವಾಗ ಏನಾಯಿತು, ಎಲ್ಲ ಅಸ್ವತಂತ್ರರಾದವರೇ ಇರುವಾಗ ಅವರಿಂದ ದೇವರೇ ಮಾಡಿಸಬೇಕು, ಇದು ತತ್ವ. ದೇವರೇ ನಮ್ಮೊಳಗೆ ನಿಂತು ನಮ್ಮ ಕರ್ಮಾನುಸಾರ ದೇವತೆಗಳನ್ನ ದೈತ್ಯರನ್ನ ಪ್ರವೇಶ ಮಾಡಿಸಿ ಅವರ ಮೂಲಕ ಒಳ್ಳೆ ಕೆಟ್ಟ ಕೆಲಸಗಳು ದೇವರೇ ಮಾಡಿಸ್ತಾ ಇದ್ದಾರೆ ಎಂಬುದು ಸತ್ಯವಾದ ವಿಚಾರ. ಆಗ ಬರುತ್ತೆ ಪ್ರಶ್ನೆಗಳ ಸುರಿಮಣಿ. ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲದಿದ್ದರೆ ವಿಧಿ ನಿಷೇಧಗಳು ಯಾರಿಗೆ? ಜೀವ ಪ್ಯಾರಾಲಿಸಿಸ್ ಪೇಷಂಟ್ ತರ ಬಿದ್ದಿದ್ದಾನೆ, ನೀವೇನೋ ಅಸ್ವತಂತ್ರ ಅಂದಿರ. ಎಷ್ಟು ಅಸ್ವತಂತ್ರ? ಪೂರ್ಣ ಅಸ್ವತಂತ್ರ. ಅಂತ ಕಾಲಕ್ಕೆ ವಿಧಿ ನಿಷೇಧಗಳು ಯಾರಿಗೆ? ಹೀಗೆ ಮಾಡು ಹೀಗೆ ಬಿಡು ಅಂತ ಯಾರಿಗೆ ಹೇಳೋದು? ಮನೆಯಲ್ಲಿ ಯಾರೋ ಇದ್ದಾರೆ ಅಥವಾ ಯಾರೋ ಇಲ್ಲಿಗೆ ಸಂಘಕ್ಕೆ ಬಂದಿದ್ದಾರೆ, ಪ್ಯಾರಾಲಿಸಿಸ್ ಪೇಷಂಟ್ ಕರ್ಕೊಂಡು ಬಂದು ಬಾಗಿಲು ಗಡ್ಡ ಬಂದು ಮುಳುಗಿಸಿದ್ದಾರೆ. ಕಾಲು ಕದಲಲ್ಲ, ಕೈ ಕದಲಲ್ಲ, ಏನು ಕದಲಲ್ಲ. ನಾವು ಆತನನ್ನ ನಮಗೆ ಹಾಡಿ ಅಡ್ಡಗಿರಬಾರದು, ಯಾರಿಗೆ ಹೇಳಬೇಕು? ಆ ಪ್ಯಾರಾಲಿಸಿಸ್ ಪೇಷಂಟ್ಗೆ ಸರಿಯಪ್ಪ ಅಂತ ಹೇಳಬೇಕಾ? ಸರಿಲಿಕ್ಕಾಗುತ್ತಾ? ಆಗಲ್ಲ. ಅವನಿಗೆ ನೀನೀಗ ಬರಬಾರದಾಗಿತ್ತು, ನೀ ಇಲ್ಲಿ ಮಲ್ಕೋಬಾರದಾಗಿತ್ತು, ನೀನಿಲ್ಲಿಂದ ಹೋಗಬೇಕು, ಇಷ್ಟೆಲ್ಲ ಉಪದೇಶ ಕೊಟ್ರೆ ಏನಾದರೂ ಉಪಯೋಗ ಇದೆಯಾ? ಏನೂ ಇಲ್ಲ. ಹಾಗೆ ಜೀವ ಅಸ್ವತಂತ್ರನಾದಾಗ, ಅವನ ಕೈಯಲ್ಲಿ ಏನೂ ಇಲ್ಲದಿದ್ದಾಗ ಹೇಗೆ ಮಾಡು ಹಾಗ ಮಾಡು ಅಂತ ಹೇಳುವುದು ಸರಿಯೇ? ವಿಧಿ ನಿಷೇಧಗಳು ಜೀವನಿಗೋ? ಜೀವನಿಗಾದರೆ ಹೇಗೆ ಕೂಡಿಸ್ತೀರಾ? ಇಷ್ಟೆಲ್ಲ ಜಟಿಲ ಪ್ರಶ್ನೆಗಳು ಬರುತ್ತೆ ಅಲ್ಲ. ಇದೆಲ್ಲ ನಮಗೆ ಯಾಕೆ? ಏನೋ ಒಂದಿಷ್ಟು ಪುರಾಣಕ್ಕೆ ಬಂದು ಒಂದು ಗಂಟೆ ಕೇಳಿ ಕೃಷ್ಣಾರಾಮ ಅಂತ ಹೋಗ್ತೇವೆ. ಅವೆಲ್ಲ ಪಂಡಿತರು, ನಿಮ್ ತಲೆಗೆ ನಿಮಗೆ ಬೇಕಾದ ವಿಚಾರಗಳಲ್ಲ. ನಾವು ನಮಗೇನು ಬೇಕಾಗಿಲ್ಲ ಅಂದರೆ ಇದು ತಿಳಿಯೋದಿದ್ದರೆ ಗಂಟು ಬಿಚ್ಚೋದೇ ಇಲ್ಲ. ನೀವು ಎಷ್ಟು ಸಾಧನೆ ಮಾಡಿದ್ರು ಕೂಡ ಅಲ್ಲೇ ಬಿದ್ದಿರುತ್ತೆ. ಯಾಕೆ ಅಂದರೆ ನಮ್ಮೊಳಗೆ ನಾನು 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 ಅಂತ ಬಂದಿರುತ್ತಲ್ಲ, ಆ ನಾನು ಎಂಬುದು ಹೋಗಬೇಕಾದರೆ ಈ ಸ್ವಾತಂತ್ರ್ಯದ ಗಂಟು ಬಿಚ್ಚಬೇಕು. ಹಾಗಾದರೆ ನಮ್ಮೊಳಗೆ ಭಗವಂತ ನಿಂತು ಎಲ್ಲ ಮಾಡಿಸ್ತಾ ಇದ್ದಾನೆ, ಈ ಸ್ವಾತಂತ್ರ್ಯ ಇಲ್ಲಲ್ಲ ಅಂದರೆ ಅದಕ್ಕೆ ದಾಸರಾಯರು ಹೇಳಿದರು ದತ್ತ ಸ್ವಾತಂತ್ರ್ಯ ಅಂದರು. ಹೌದಾ? ಅದೊಂದು ಶಬ್ದ ಬರ್ತಾ ಇದೆ. ಹರಿಕಥಾನುಸಾರ ಪುಸ್ತಕ ತೆಗೆದುಕೊಳ್ಳೇ ಅನ್ನೋ ಸಂಧಿ ಬರುತ್ತೆ. ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವಸ್ವಾತಂತ್ರ್ಯ ಅಂತ ಅರ್ಥಗಳು ಗೊತ್ತು. ದೇವರಲ್ಲಿ ಪೂರ್ಣವಾದ ಶಕ್ತಿ ಎಷ್ಟಿದೆ ಅದನ್ನ ಸರ್ವಸ್ವಾತಂತ್ರ್ಯ ಅಂತ ಕರೆದರು. ಜೀವನಿಗೆ ಕೊಟ್ಟದ್ದು ದತ್ತ ಸ್ವಾತಂತ್ರ್ಯ, ಉಳದದ್ದು ಸರ್ವ ಸ್ವಾತಂತ್ರ್ಯ ಅಂತ. ಇಷ್ಟೇ ಡಿಫರೆನ್ಸ್ ಬಂತು. ದತ್ತ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಉಳದದ್ದು ಸ್ವಗತ ಸ್ವಾತಂತ್ರ್ಯ, ಎಲ್ಲ ಸೇರಿದ್ರೆ ಸರ್ವ ಸ್ವಾತಂತ್ರ್ಯ. ಜೀವನಿಗೆ ದೇವ ಸ್ವಾತಂತ್ರ್ಯ ಕೊಟ್ಟ. ಇದೊಂದು ವರ್ಷನ್. ಯಾವುದು? ತಿಳುವಳಿಕೆ, ಸಾಮಾನ್ಯ ಜನರಿಗೆ. ಹೌದು, ಜೀವ ಅಸ್ವತಂತ್ರನೇ. ದೇವ ನಮಗೆ ದತ್ತ ಸ್ವಾತಂತ್ರ್ಯ ಕೊಟ್ಟ, ಅದು ಬಳಸಿಕೊಂಡು. ಸ್ವಲ್ಪ ನಾನು ಹೇಳೋ ವಿಷಯ ನಿದ್ದೆ ಬರುವಂತ ವಿಷಯ, ನಿದ್ದೆ ಬಿಟ್ಟು ಕೇಳಿ. ದೇವ ದತ್ತ ಸ್ವಾತಂತ್ರ್ಯ ಕೊಟ್ಟ, ಅದು ಬಳಸಿಕೊಂಡು ನಾವು ವಿಶೇಷವಾಗಿ ಎಲ್ಲ ಕೆಲಸ ಮಾಡಬಹುದು. ನಾವೇ ಆಲೋಚನೆ ಮಾಡಬಹುದು, ನಾವೇ ತಿರುಗಾಡಬಹುದು, ಎಲ್ಲ ಮಾಡಬಹುದು ಅಂತ ಕೆಲವರ ಕಲ್ಪನೆ. ಆಗ ಬುಡಕ್ಕೆ ಹೋದರೆ ಸ್ವಾತಂತ್ರ್ಯ ಅಂದ್ರೆ ಏನು? ಅದೊಂದು ಗುಣ, ದೇವರ ಗುಣ. ನೀವೆಲ್ಲ ತುಂಬಾ ಒಳ್ಳೆಯವರು. ಯಾರೋ ಕೇಳಿದ್ರು ನಿಮ್ಮ ಒಳ್ಳೆತನ ಒಂದು ಕೆಜಿ ಕೊಡ್ತೀರಾ? ಕೊಡ್ಲಿಕ್ಕಾಗತ್ತೋ ಇಲ್ಲ. ಒಳ್ಳೆತನ ನಿಮಗೆ ಸಂಬಂಧಪಟ್ಟದ್ದು, ಅದನ್ನು ಸಪರೇಟ್ ಮಾಡಲಿಕ್ಕಾಗಲ್ಲ. ಮೆಣಸಿನಕಾಯಿಯಿಂದ ಖಾರವನ್ನ ಸಪರೇಟ್ ಮಾಡಲಿಕ್ಕಾಗತ್ತಾ? ಆಗಲ್ಲ. ಹಾಗೆ ದೇವರಿಂದ ಸ್ವಾತಂತ್ರ್ಯ ಎಂಬ ಗುಣ ಪ್ರತ್ಯೇಕ ಬಿಡಿಸಲಿಕ್ಕೆ ಆಗಲ್ಲ. ಅಂತ ಕಾಲಕ್ಕೆ ದೇವ ಸ್ವಾತಂತ್ರ್ಯ ಕೊಟ್ಟ ಅಂತ ಹೇಳ್ತಾರಲ್ಲ. ಕೊಡುವುದು ಅಂದ್ರೆ ಅದರಲ್ಲೂ ಲೆಕ್ಕ ಹಾಕ್ತಾರೆ. ಇವರಿಗೆ ಮೂರು ಕಾಲು ಕೊಟ್ಟ, ಅವರಿಗೆ ಮೂರು ಕಾಲು ಕೊಟ್ಟ, ಏನೇನೋ ಹೇಳ್ತಾರಲ್ಲ. ಕೊಡ್ಲಿಕ್ಕೆ ಆಗಲಿರೋ ವಸ್ತುವನ್ನ ಅಷ್ಟು ಕೊಟ್ಟ ಇಷ್ಟು ಕೊಟ್ಟ ಅಂತ ಹೇಳ್ತಾರೆ. ಯಾಕೆ ನಮ್ಮನ್ನು ಮೋಸ ಮಾಡಿದ್ದು ಅಂದ್ರೆ ಅಲ್ಲ ಇಷ್ಟರ್ಥ ಜೀವರಲ್ಲ ಶುದ್ಧ ಸ್ವತಂತ್ರವೇ ಎರಡು ಮಾತಿಲ್ಲ ಅವರಿಂದ ಎಲ್ಲ ಕೆಲಸಗಳಾಗಬೇಕಾಗಿದೆ ಅದಕ್ಕೇನು ಮಾಡಿದ ದೇವ ಅದಕ್ಕೆ ಜಮಖಂಡಿ ಆಚಾರ್ಯರು ದತ್ತ ಸ್ವಾತಂತ್ರ್ಯ ಶಬ್ದಕ್ಕೆ ವ್ಯಾಖ್ಯಾನ ಬರೀತಾರೆ ದತ್ತ ಸ್ವಾತಂತ್ರ್ಯಾಖ್ಯ ರೂಪೇಣ ಜೀವೇ ಪ್ರವೇಶ ದೇವ ನಮ್ಮಲ್ಲಿ ಪ್ರವೇಶ ಮಾಡಿ ಶಕ್ತಿ ಪ್ರಕಟ ಮಾಡಿದ ಅರ್ಥ ನಮ್ಮ ಕೈಕಾಲು ಹಿಡಿದು ನಡೆಸಿದ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ ಆ ಕೆಲಸ ಮಾಡಿಸಲಿಕ್ಕೆ ದೇವ ನಮ್ಮಲ್ಲಿ ಚೂರು ಶಕ್ತಿ ಪ್ರಕಟ ಮಾಡಿದ ಬ್ರಹ್ಮದೇವರಲ್ಲಿ ಜಾಸ್ತಿ ಶಕ್ತಿ ಪ್ರಕಟ ಮಾಡಿದ ಅವರಲ್ಲಿ ಜಾಸ್ತಿ ಕೆಲಸ ಆಗ್ಬೇಕಲ್ಲ ಹಾಗೆ ಅದು ಪ್ರಪೋರ್ಷನ್ ಬಂತು ಇವರು ಇಷ್ಟು ಕೊಟ್ಟ ಅಷ್ಟು ಕೊಟ್ಟ ಅಷ್ಟು ಕೊಟ್ಟ ಅಂದ್ರೆ ಅವರವರಲ್ಲಿ ನಿಂತು ತನ್ನ ಶಕ್ತಿಯನ್ನ ಅಷ್ಟು ಪ್ರಕಟ ಮಾಡಿದ ಅಂತ ಇಷ್ಟು ಅರ್ಥ ಆಯಿತು ಸರಿಯಪ್ಪ ಇದೆಲ್ಲ ಆಯಿತು ಎಲ್ಲಾ ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಹಾಗಾದರೆ ಎಲ್ಲ ದೇವರಿಗೂ ಹೋಗ್ಲಿ ಪಾಪ ಎಲ್ಲ ಅವನಿಗೆ ಸೇರಲಿ ಅಂದರೆ ಇಲ್ಲ ನಮಗೇ ಬರುತ್ತೆ ಹೇಗೆ ಅಂದರೆ ತಾಯಿ ಹತ್ತಿರ ಮಗು ಬರುತ್ತೆ ಒಂದು ಹಣ್ಣು ತಂದು ಕೊಟ್ರೆ ಆ ಮಗು ಕೊಡೋ ಕಾಲಕ್ಕೆ ಒಂದು ತಲೆಯಲ್ಲಿರುತ್ತೆ ಇದು ನಂದೇ ನನಗೆ ತೆಗೆದು ತಿನ್ಲಿಕ್ಕೆ ಬರಲ್ಲ ತಿನ್ನಿಸು ಅಂತ ಅರ್ಥ ನಾವು ದೇವರಿಗೆ ಫಲ ಕರ್ಮ ಫಲ ಅರ್ಪಣೆ ಮಾಡುವುದರ ತಾತ್ಪರ್ಯ ನನಗಾಗಿ ತಿನ್ನಲಿಕ್ಕೆ ತಾಕತ್ತಿಲ್ಲ ನೀನೇ ಉಳಿಸಯ್ಯ ಅಂತ ಕೊಟ್ಟದ್ದು ಆದ್ದರಿಂದ ದೇವ ತನ್ನ ಖುಷಿ ಪ್ರಕಾರ ನಮ್ಮಿಂದ ಪುಣ್ಯ ಪಾಪಗಳು ಮಾಡಿಸಿಲ್ಲ ನಮ್ಮ ಕರ್ಮಾನುಸಾರ ಮಾಡಿಸಿದ ಆದ್ದರಿಂದ ಪುಣ್ಯ ಪಾಪಗಳು ನಮ್ಮದೇ ಈಗ ಇನ್ನೊಂದು ಬರುತ್ತೆ ವಿಧಿನಿಷೇಧಗಳು ಹೇಗೆ ಯಾರಿಗೆ ಜೀವನಿಗಲ್ಲವೋ ಜೀವನಿಗೆ ಹೌದು ಅಂತಾದರೆ ಅಸ್ವತಂತ್ರ ಅವನಿಗೇನು ವಿಧಿನಿಷೇಧಗಳು ಇಲ್ಲಿ ಸ್ವಲ್ಪ ಸರಿಯಾಗಿ ಕೇಳಿದರೆ ಈ ಗಂಟು ಸರಿಯಾಗಿ ಬಿಚ್ಚಿದರೆ ಅಲ್ಲ ಗಂಟು ಸುಲಭವಾಗಿ ಬಿಚ್ಚಬಹುದಲ್ಲ ಅಂದ್ರೆ ಗಂಟು ಹಾಕೊಳ್ಳುವನ್ನು ಕೇಳಿ ಜನಿವಾರ ಕೊಟ್ರೆ ಮಾಮೂಲಾಗಿ ಇಟ್ಟಿರ್ತಾರೆ ಅದನ್ನ ಬಿಡಿಸಲಿಕ್ಕೆ ಹೋಗಿ ಕಗ್ಗಂಟು ಹಾಕಿ ಕತ್ತರಿ ತರಬೇಕಾಗುತ್ತೆ ಹಾಗೆ ಮಾಡ್ತಾರಲ್ವೋ ಹೌದು ಇದು ವಿಚಾರ ಸುಲಭವೇ ಅದನ್ನು ಹಾಗೂ ಸೆಳೆದು ಹೀಗೂ ಸೆಳೆದರೆ ಗಂಟು ಹಾಕಿ ಕಗ್ಗಂಟಾಗಿ ಬಿಡುತ್ತೆ ಈಗ ಜೀವನಿಗೆ ಈ ವಿಧಿ ನಿಷೇಧಗಳು ಹೊಂದತ್ತೋ ಇಲ್ಲವೋ ಅಸ್ವತಂತ್ರನಲ್ಲ ಅಂದರೆ ಆಗ ಹೇಳ್ತಾರೆ ಜೀವನಿಗೆ ವಿಧಿ ನಿಷೇಧಗಳು ಹೇಳಿತ್ತು ದೇವರಿಗಲ್ಲ ಅಸ್ವತಂತ್ರನಾದವನಿಗೆ ವಿಧಿ ನಿಷೇಧಗಳು ಹೇಳಿ ಉಪಯೋಗವೇನು ಅಂದರೆ ಇಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ ಜ್ಞಾನಿಗಳಾದವರು ಶಿಷ್ಯರಿಗೆ ಉಪದೇಶ ಕೊಡುತ್ತಾರೆ ವಿಧಿ ನಿಷೇಧಗಳನ್ನ ಉಪದೇಶ ಕೊಡುತ್ತಾರೆ ಉಪದೇಶ ಕೊಡುವಾಗ ಕೂತಂತ ವ್ಯಕ್ತಿಗಳು ಮೂರು ರೀತಿ ಇರ್ತಾರೆ ಒಂದು ಜ್ಞಾನಿಗಳು ಮಧ್ಯವರ್ಗ ಅಜ್ಞಾನಿಗಳು ಅಂತ ಮೂರು ವರ್ಗ ಈ ಅಜ್ಞಾನಿಗಳೇನಿರ್ತಾರಲ್ಲ ಅವರ ತಲೆಯಲ್ಲಿ ಯಾವಾಗ್ಲೂ ನಾ ಮಾಡಿದೆ ನಾನು ನಂದು ನಾನು ನಂದು ಇದರಲ್ಲೇ ಇರುತ್ತೆ ಹೌದಾ ಎರಡನೇ ವರ್ಗ ಚೂರು ಮಾಡಿಫೈಡ್ ನಾವು ಹೇಳೋದೆಲ್ಲ ದೇವರು ದೇವರು ದೇವರೇ ಮಾಡ್ತಿದ್ದು ಅಂತ ಮಾಡೋ ಕಾಲಕ್ಕೆ ಮಾತ್ರ ನಾನೇ 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 ಅಂತಿರುತ್ತೆ ಮೂರನೇ ವರ್ಗ ಕೇಳೋ ಕಾಲಕ್ಕೂ ದೇವರೇ ಹೇಳೋ ಕಾಲಕ್ಕೂ ದೇವರೇ ಮಾಡೋ ಕಾಲಕ್ಕೂ ದೇವರೇ ಮಾಡಿಸೋದು ಅಂತ ಮಾಡುವುದು ಮೂರನೇ ವರ್ಗ ದೊಡ್ಡವರು ಬಂದ್ರು ಮೂವರಿಗೆ ಉಪದೇಶ ಕೊಡ್ತಾ ಇದ್ದಾರೆ ಯಾವುದು ವಿಧಿ ನಿಷೇಧಗಳ ಉಪದೇಶ ಕೊಡ್ತಾ ಇದ್ದಾರೆ ಅಂತಿಟ್ಟುಕೊಳ್ಳಿ ಆಗ ಯಾರ್ಯಾರಿಗೆ ಹೇಳ್ಕೊಡ್ತಾರೆ ಅಂದರೆ ನಮ್ಮಲ್ಲಿ ಎಲಿಮೆಂಟರಿಯಿಂದ PhD ಲೆವೆಲ್ ವರೆಗೂ ಒಂದೇ ಪುಸ್ತಕ ಉಪದೇಶ ಒಂದೇ ರೀತಿಯಲ್ಲೇ ಆಗುತ್ತೆ ಹೇಳೋದು ಮಾತ್ರ ಒಂದೇ ರೀತಿಯಲ್ಲೇ ನೀನು ಹೀಗೆ ಮಾಡು ನೀನು ಹೀಗೆ ಮಾಡಬೇಡ ಅಂತ ಇಷ್ಟೇ ಎಲ್ಲರಿಗೂ ಕೊಡೋದು ಇಲ್ಲಿ ಇನ್ನೊಂದು ಮಾತಿನ ಸರಪಳಿಯಿಂದ ನೋಡೋಣ ಅಂದರೆ ಪ್ಯಾಸಿವ್ ವಾಯ್ಸ್ ಇಂದ ನೋಡಿದರೆ ದೇವ ಗುರುಗಳಿಂದ ಉಪದೇಶ ಕೊಡಿಸ್ತಾನೆ ಇದು ಮಾಡು ಅದು ಮಾಡು ಅಂತ ಆದರೆ ಉಪದೇಶ ಯಾರಿಗೆ ಅಂತ ಹೇಳಿದೆ ಪ್ಯಾರಾಲಿಸಿಸ್ ಪೇಷಂಟ್ ಬಿದ್ದಿದ್ದಾನೆ ಅವನಲ್ಲಿಂದ ಸರಿಬೇಕು ಉಪದೇಶ ಯಾರಿಗೆ ಕೊಡ್ತೇವೆ? ಕರ್ಕೊಂಡು ಬಂದವರಿಗೆ ಏನಂತ? ಇವನನ್ನ ಪಕ್ಕಕ್ಕೆ ಸರಸು ಅಂತ.
ಆ ಸರಿಯೋ ಚರಿಯ ಅವೆಲ್ಲ ಯಾರಿಗೆ ಸಂಬಂಧಪಟ್ಟದ್ದು?
ಆ ಪೇಷಂಟ್ಗೇನೆ, ಅವನನ್ನೇ ಸರಿಸಬೇಕಾಗಿದ್ದು. ಪಕ್ಕದಲ್ಲಿ ಸರಿಸಿದ್ರು ಏನು ನಮಗೇನು ಉಪಯೋಗ ಇಲ್ಲ, ಅವರು ಇವನನ್ನ ಸರಿಸಬೇಕು. ಹಾಗಾದರೆ ಉಪದೇಶ ಯಾರಿಗೆ? ಅವರಿಗೆ ಆಯಿತು. ಯಾರ ಕುರಿತಾದ ಉಪದೇಶ? ಇವನನ್ನ ಸರಿಸಬೇಕು ಅಂತ. ಹಾಗಾದರೆ ಉಪದೇಶ ಯಾರಿಗೆ ಎಂಬುದು ಬ್ರಹ್ಮಸೂತ್ರ ಹೇಳಿಕೊಡ್ತಾ ಇದೆ. ಶಾಸ್ತ್ರ ದೃಷ್ಟ್ಯಾತು ಉಪದೇಶ, ಶಾಸ್ತ್ರ ದೃಷ್ಟಿಯಿಂದ ಉಪದೇಶ ಕೊಡ್ತಾರೆ ದೊಡ್ಡವರು. ಶಾಸ್ತ್ರ ಅಂದ್ರೆ ಏನು ಅರ್ಥ ಆಗಿಲ್ಲ. ಅದಕ್ಕೆ ಆಚಾರ್ಯರು ಬರೆದರು, ಶಾಸ್ತ್ರ ಅಂತರ್ಯಾಮಿ, ಅಂತರ್ಯಾಮಿ ದೃಷ್ಟಿಯಿಂದ ಉಪದೇಶ ಅಂದ್ರೆ ಅರ್ಥ ಏನು? ಅಸ್ವತಂತ್ರನಾದ ಜೀವನಿಗೆ ಅವರು ನೀನು ಹೇಗೆ ಮಾಡು ಹೇಗೆ ಬಿಡು ಅಂತ ಹೇಳಲ್ಲ. ಯಾರಿಗೆ ಹೇಳೋದು? ಒಣಗಿರುವ ಬಿಂಬನಲ್ಲಿ ಹೇಳೋದು. ನೀನು ಹೀಗೆ ಮಾಡು ನೀನು ಹೀಗೆ ಬಿಡು ಅಂದರೆ, ಸ್ವಾಮಿ ನೀನು ಇವನಿಂದ ಹೀಗೆ ಮಾಡಿಸು. ಯಾಕೆ ಈ ವಿಧಿ ಇವನಿಂದ ಇವನಕ್ಕೆ ಸಂಬಂಧಪಟ್ಟದ್ದೇ. ನೀನು ಇವನಿಂದ ಬಿಡಿಸು, ಈ ನಿಷೇಧ ನೀನೇ ಇವನಿಂದ ಮಾಡಿಸಬೇಕು. ಹಾಗಾದರೆ ಏನರ್ಥಾಯಿತು? ದೇವರೇ ದೊಡ್ಡವರ ಮೂಲಕ ಉಪದೇಶ ಕೊಡಿಸಿ, ಈ ಚಿಕ್ಕವರಲ್ಲಿಟ್ಟುಕೊಂಡು ಯಾರು ಅಧಮ ಮಟ್ಟ ಕೊಡಿಸೋದು ಯಾವ ರೀತಿ ಕೊಡಿಸಿದ? ನೀ ಮಾಡು ಅಂತ ಕೊಡಿಸಿದ, ಹೌದಾ? ಹಾಗೆ ಕೊಡಿಸಿ ಈ ಚಿಕ್ಕ ಮಟ್ಟದಲ್ಲಿರುವಂತವರಿಂದ ನಾನೇ ಮಾಡಬೇಕು ಅಂತ ಗ್ರಹಣ ಮಾಡಿಸಿದ, ಗುರುಗಳಿಂದ ಹೇಳಿಸಿದ, ಇವರಿಂದ ಗ್ರಹಣ ಮಾಡಿಸಿದ. ಮಾಡಿಸಿ ಮಾಡಲಿಕ್ಕೆ ತಾಕತ್ತಲ್ಲಿದೆ. ತಾನೇ ಅವರಲ್ಲಿ ನಿಂತು ಎಲ್ಲಾ ಕಾರ್ಯ ಮಾಡಿಸಿದ, ಒಗ್ಗರಣೆ ಕೊಟ್ಟ, ನಾನೇ ಮಾಡಿದೆ ಎಂಬ ಬುದ್ಧಿ ಕೊಟ್ಟ. ಇದು ಅಜ್ಞಾನಿಗಳಲ್ಲಿ ನಡೆಯುವಂತ ಚರ್ಯ. ಇನ್ನ ಎರಡನೇ ಮಟ್ಟ, ಗುರುಗಳು ಹೇಳುವಾಗ ಹೌದು ಇವರು ನನ್ನೊಳಗಿರುವ ಬಿಂಬನಿಗೆ ಉಪದೇಶ ಕೊಡ್ತಾ ಇದ್ದಾರೆ, ಬಿಂಬನ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ, ಬಿಂಬನೇ ನನ್ನಿಂದ ಎಲ್ಲಾ ಕೆಲಸ ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ ಎಂಬ ಜ್ಞಾನ ಬರ್ತಾ ಇದೆ. ಭಗವಂತ ಗುರುಗಳ ಮೂಲಕ ಉಪದೇಶ ಕೊಡಿಸಿ, ಈ ಮಧ್ಯಮ ವರ್ಗದಲ್ಲಿ ಗುರುಗಳ ಮೂಲಕ ಉಪದೇಶ ಬರ್ತಾ ಇದೆ, ಬಿಂಬನಿಗೆ ಸೇರತಾ ಇದೆ ಅಂತ ಎಚ್ಚರ ದೇವರೇ ಕೊಡಿಸಿ, ಮಾಡಿಸುವಾಗ ಮಾತ್ರ ನಾ ಮಾಡಬೇಕು ಅಂತ ಮಾಡಿಸಿ, ಕೃಷ್ಣಾರ್ಪಣ ಬಿಡುವಾಗ ಮಾತ್ರ ನೀವೇ ಮಾಡಿಸಿದ್ದು ದೇವ ಅಂತ ಬಿಡಿಸ್ತಾನೆ. ನಮ್ಮಿಂದ ಮಧ್ಯಮ ವರ್ಗದವರು ನಾವು ದೇವರೊಂದಿಗೆ ನಾಟಕ ಆಡ್ತಾ ಇರ್ತೇವೆ. ಇನ್ನು ಉತ್ತಮ ವರ್ಗ, ಅವರಿಗೂ ದೊಡ್ಡವರು ಒಂದೇ ಉಪದೇಶ, ನೀನೇ ಮಾಡು ಅಂತ ಕೊಡಿಸ್ತಾನೆ. ಆದರೆ ಅವರಲ್ಲಿ ನಿಂತು ಗುರುಗಳ ಮೂಲಕ ನನ್ನ ಸ್ವಾಮಿ ಹತ್ರ ಬರ್ತಾ ಇದೆ ಉಪದೇಶ, ನನಗೆ ಸಂಬಂಧಪಟ್ಟದ್ದೇ, ದೇವರು ಒಳಗೆ ನಿಂತು ನನಗೆ ಪ್ರೇರಣೆ ಮಾಡಿಸ್ತಾ ಇದ್ದಾನೆ ಅಂತ ಅನುಷ್ಠಾನ ಕಾಲಕ್ಕೆ ಅವರಿಗೆ ಜ್ಞಾನ ಕೊಟ್ಟು ತಾನೇ ಮಾಡಿಸಿ ಅವರಿಂದ ಕೃಷ್ಣಾರ್ಪಣ ಬಿಡಿಸ್ತಾನೆ. ಇಷ್ಟು ನಡೆಯುತ್ತಾ ಇದೆ. ಈಗ ಹೇಳಿ, ವಿಧಿ ನಿಷೇಧಗಳು ಏನಾದ್ರೂ ಸ್ವಾತಂತ್ರ್ಯ ಅಪೇಕ್ಷೆ ಮಾಡುತ್ತಾ? ಸ್ವಾತಂತ್ರ್ಯ ಬೇಕಾಗಿಲ್ಲ. ಸ್ವಾತಂತ್ರ್ಯ ಇಲ್ಲದೇನೆ ಸ್ವಾಮಿ ವಿಧಿ ನಿಷೇಧಗಳನ್ನ ನಮಗೆ ತಲೆಗೆ ಕಟ್ಟುತ್ತಾ ಇದ್ದಾರೆ. ಇದು ವಿಚಾರ ಅರ್ಥ ಆಯ್ತೋ? ಅದಂತೆ ಇದೆ. ಆಗಿಲ್ಲ ಆಗಲಿ, ಇವತ್ತು ಚೆನ್ನಾಗಿ ವಿಚಾರ ಆಲೋಚನೆ ಮಾಡಿ ಏನಾದ್ರೂ ಸಂಶಯಗಳು ಬಂದ್ರೆ ಕೇಳಿ. ಯಾಕಂದ್ರೆ ಭಾಗವತ 12 ಸ್ಕಂಧ 108 ಬಾರಿ ಕೇಳಿದ್ರೆ ಎಷ್ಟು ಪುಣ್ಯ ಬರುತ್ತೋ, ನಾನು ಹೇಳಿದ ವಿಚಾರ ಸರಿಯಾಗಿ ತಲೆಗೆ ತಂದುಕೊಂಡ್ರೆ ಅಷ್ಟೇ ಪುಣ್ಯ ಬರುತ್ತೆ. ಇನ್ನೊಂದು ವಿಚಾರ, ಇದು ತಿಳಿಯದಿದ್ರೆ ಆ ಪುಣ್ಯ ಬರಲ್ಲ. ಅಷ್ಟೇ ಅಲ್ಲ ಅಂದ್ರೆ ಅಲ್ಲ, ನೀವು ಮಾಡಿದ್ದೆಲ್ಲ ಹೋಗ್ಬಿಡುತ್ತೆ. ಜೀವ ಕರ್ತೃತ್ವ ವಿಚಾರ ಸರಿಯಾಗಿ ತಿಳಿಯದಿದ್ದರೆ ಮಾಡಿದ್ದೆಲ್ಲ ಹೇಗಿರುತ್ತೆ ಅಂದರೆ, ಮದ್ದಾನೆ ಕಪಿತ್ಥ ಫಲ ಭಕ್ಷಿಸಿದ ಓಲಹುಡು. ಮೇಲ್ನೋಟಕ್ಕೆ ಹಣ್ಣಿರುತ್ತೆ, ಒಳಗೆಲ್ಲ ಟೊಳ್ಳು. ಯಾಕ್ರಿ ಹಾಗೆ ಎದುರಿಸ್ತೀರಾ ನಮ್ಮನ್ನ ಅಂದ್ರೆ? ಹೌದು, ಸತ್ಯವಾದ ವಿಚಾರ. ನಿಮಗೆ ಸತ್ಯವಾದ ವಿಚಾರ ಹೇಳದ ಮುಚ್ಚಿಟ್ಟು ಹೀಗಾಗಿದೆ. ಏನದು? ನಾನು ಅಂತ ಒಳಗಿದ್ದುಕೊಂಡು ಅರಣ್ಯಕಾಸ ಹೇಳ್ತಾರೆ, ಸ್ನಾನ ಆಚಮನ ಸಂಧ್ಯಾ ಜಪ
ಪೂಜಾ ವೈಶ್ವದೇವ ಬಲಿಹರಣ ಪಾಠ ಪ್ರವಚನ ಎಲ್ಲವೂ ಕೂಡ ನಾನು ಮಾಡಿದೆ ಅಂತ ಬಂತ. ಒಂದು ಆಚಮನ ಸಾಕು, ಸಾವಿರಾರು ನೀಚ ಜನ್ಮಗಳು ತಂದು ಕೊಡುತ್ತೆ. ಹಾಗಾದ್ರೆ ನೀವು ಎಷ್ಟೆಷ್ಟು ನಾವು ಆಡ್ ಮಾಡ್ತಾ ಹೋದ್ರು ಎಲ್ಲವೂ ಕೂಡ ಎಷ್ಟೆಷ್ಟು ಬರುತ್ತೆ ನೋಡಿ. ಹಾಗಾದರೆ ಗತಿಯೇನಪ್ಪ ಅಂದರೆ ಸಾಧನೆ ಎಂದರೆ ಆಚಮನಾದಿಗಳೇ ಎಲ್ಲ ನಾವು ಮಾಡುವುದೇ ಸಾಧನೆ. ಅದರಲ್ಲಿ ನಾನು ಎಂಬುದಿಲ್ಲದೆ ಈ ಜೀವ ಕರ್ತೃತ್ವ ವಿಚಾರ ಚೆನ್ನಾಗಿ ತಿಳ್ಕೊಂಡು ಶ್ರೀಹರಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕವಾಗಿ ನಾವು ಕರ್ಮ ಮಾಡಿದ್ದೇ ಆದರೆ ಒಂದು ಆಚಮನ ಸಾಕು, ಸಾವಿರಾರು ನೀಚ ಜನ್ಮಗಳನ್ನು ಕತ್ತರಿಸಿ ಹಾಕುತ್ತೆ. ಇದೇ ಸಾಧನೆಯ ರಹಸ್ಯ. ಇದೇ ಹೇಳಿಕೊಟ್ಟದ್ದು ಯಾರು? ಕಪಿರ ನಾಮಕ ಭಗವಂತ. ತತ್ವಗಳು ತುಂಬಾ ಹೇಳಿದ್ರು. ಹೇಳಿದ ಮೇಲೆ ಅಮ್ಮ ಇನ್ನೇನು ಬೇಕು ಅಂತ ಕೇಳಿದ್ರು. ಸಾಕಯ್ಯ ಹೇಳಿದ್ದು, ಯಾಕೆ ಮುಗಿಸಬೇಕಾಗಿದೆ ಅನ್ನ ಕಾರಣ ಇಲ್ಲ. ಹೇಳಿದ್ದು ಸತ್ಯವಾದ ವಿಚಾರ. ಇನ್ನ ತುಂಬಾ ಹೇಳಿದ್ದಾರೆ. ಧ್ಯಾನದ ಅಷ್ಟಾಂಗ ಯೋಗವನ್ನು ತಿಳಿಸಿಕೊಟ್ಟಿದ್ದಾರೆ. ಅದರ ಪರಿಚಯವೇ ಇರಲ್ಲ ನಮಗೆ ಅಷ್ಟಾಂಗ ಯೋಗ. ಅಲ್ಲ, ಅದು ಯೋಗಿಗಳಿಗೆ, ನಾವು ಅಷ್ಟೇ ಆಗಬೇಕು. ಮುಂದೆ ಸಿಲೆಬಸ್ ಕೊಡ್ತಾ ಇದ್ದಾರೆ, ನಮ್ದು ಹೀಗೆಲ್ಲ ಇದೆ, ಚೂರಾದು ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲವನ್ನ ತಿಳಿಸಿಕೊಟ್ಟು ಕಪಿಲ ನಾಮಕ ಭಗವಂತ ತಾನು ಉತ್ತರ ದಿಕ್ಕಿಗೆ ಹೊರಟು ಹೋಗ್ತಾ ಇದ್ದಾರೆ. ದೇವದೂತಿ ದೇವಿ ಭಗವಂತನ ಚಿಂತನೆಯಿಂದ ಬಿಂದು ಸರೋವರ ಪ್ರಾಂತ, ಅಲ್ಲಿ ಭಗವಂತನ ಸನ್ನಿಧಾನಕ್ಕೆ ಸೇರತಾ ಇದ್ದಾರೆ ಅಂತ ತಿಳಿಸಿಕೊಟ್ಟು ನಂತರ ನಾಲ್ಕನೇ ಸ್ಕಂಧ ಬರ್ತಾ ಇದೆ. ಅತ್ರಿ ಮಹರ್ಷಿಗಳು ತಪಸ್ಸನ್ನು ಮಾಡಿದ್ದಾರೆ. ಬ್ರಹ್ಮದೇವರ ಮಾನಸ ಪುತ್ರದವರು ತಪಸ್ಸು ಮಾಡಿದಾಗ ನಾರಾಯಣ ಒಬ್ಬರನ್ನು ಕುರಿತು ಚಿಂತನೆ ಮಾಡಿದರೆ ಬಂದದ್ದು ಮೂವರು ಬ್ರಹ್ಮ ವಿಷ್ಣು ಮಹೇಶ್ವರರು ಕೇಳಿದರು, ನಮಸ್ಕಾರ ಮಾಡಿ. ಉಳಿದ ಇಬ್ಬರು ಕೂಡ ಕಂಡ ಕಂಡಂತೆ ಬರುವವರಲ್ಲ, ತಪಸ್ಸು ಮಾಡಿದರೆ ಹೊರತು ದರ್ಶನ ಕೊಡಲ್ಲ ಅಂತಹದ್ದು. ನಾನು ನಿಮ್ಮಿಬ್ಬರಿಗಾಗಿ ತಪಸ್ಸು ಮಾಡದೇನೆ ದರ್ಶನ ಕೊಟ್ಟದ್ದು ಹೇಗೆ ಅಂತ ಸಂಶಯ ಹೊರಗಿಟ್ಟಾಗ, ನೀನು ತಪಸ್ಸು ಮಾಡಿದ ರೀತಿ ಹಾಗೆ, ಅದಕ್ಕೆ ನಾವು ಬಂದು ಹಾಗೆ ಅಂದರು. ಏನದು ಅಂದರೆ, ನೀನು ಚಿಂತನೆ ಮಾಡಿದ್ದೇನೋ ದೇವರನ್ನು ಮಾತ್ರ ಮಾಡಿದ ರೀತಿ ಏನು, ಬ್ರಹ್ಮನಲ್ಲಿ ಬ್ರಹ್ಮನಾಮಕನಾಗಿ ಶಿವನಲ್ಲಿ ಶಿವನಾಮಕನಾಗಿ ನಿಂತಿರುವವ ನೀನೇ ಅಂತ ಚಿಂತನೆ ಮಾಡಿದ್ದಕ್ಕೆ ನಾವು ಬಂದು ಅಲ್ಲ. ಬ್ರಹ್ಮನೊಳಗೆ ಬ್ರಹ್ಮನಾಮಕ ದೇವರಿದ್ರೆ ಆ ಬ್ರಹ್ಮರೂಪನೇ ಬರಬೇಕಪ್ಪ, ನೀವ್ಯಾಕೆ ಬಂದ್ರಿ? ಅಂದ್ರೆ ಬರಬಾರದು ಅಂತಲ್ಲ, ಬರಲಿ. ಕಾರಣ ಏನು ಅಂದರೆ, ಅವಾಗ ಹೇಳಿದ್ರು ಬ್ರಹ್ಮನೊಳಗಿರುವ ಬ್ರಹ್ಮನಾಮಕ ರೂಪ ಬ್ರಹ್ಮದೇವರನ್ನ ಬಿಟ್ಟು ಹೊರಗೆ ಬರಲ್ಲ, ಬ್ರಹ್ಮದೇವರೊಳಗೇ ಇರುತ್ತೆ. ಆ ರೂಪ ಬರಬೇಕಾದ್ರೆ ಪ್ರತಿಮಾ ನಾನು ಬರಬೇಕಪ್ಪ, ಹಾಗೆ ರುದ್ರದೇವರು ಬಂದ್ರು, ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ. ಸಂತೋಷ ಆಯಿತು, ಮಕ್ಕಳು ಬೇಕು. ಎಂಥ ಮಕ್ಕಳು? ನಿಮ್ಮಂಥ ಮಕ್ಕಳಾದ್ರೆ ಸಾಕು, ನಮ್ಮಂಥ ಮಕ್ಕಳು ಬೇರೆಯವರು ಬರ್ಲಿಕ್ಕಿಲ್ಲಪ್ಪ, ನಾವೇ ಬರಬೇಕಾಗುತ್ತೆ. ಬರ್ತೇವೆ ಅಂದ್ರು, ಬಂದ್ರು. ದೇವದತ್ತನಾದ ರುದ್ರದೇವರು ದುರ್ವಾಸರಾದರು, ಬ್ರಹ್ಮದೇವರು ಸೋಮ ಅಂತ ಕರೆಸಿಕೊಂಡು ಬಂದರು. ದತ್ತನಾಮಕ ಭಗವಂತ ವೇದವ್ಯಾಸರಂತೆ ಒಂದೇ ಮುಖ, ಎರಡು ಕೈ ಈ ರೀತಿಯಾಗಿ ಇರೋದು, ನಾಲ್ಕು ಕೈ, ಮೂರು ತಲೆ, ನಾಯಿ, ಇದ್ಯಾವ ಕಲ್ಪನೆ ಭಾಗವತ ಕೊಡಲಿಲ್ಲ. ಈ ಕಲ್ಪನೆ ಇಲ್ಲದ್ದು ನಾವು ಕಲ್ಪನೆ ಮಾಡಿಕೊಂಡ್ರೆ ಬೇರೆದೆಲ್ಲ ಕಲ್ಪನೆ ಆಗುತ್ತೆ ನಮಗೆ, ಯಾವುದು ನರಕಾದಿಗಳು. ಆದ್ದರಿಂದ ದತ್ತನ ಚಿಂತನೆ ಹೀಗೆ ಕೊಟ್ಟರು. ದತ್ತನಾಮಕ ಭಗವಂತ ಸರತ್ಕುಮಾರ ಆದಿಗಳಿಗೆ ಮತ್ತು ಪ್ರಹ್ಲಾದರಿಗೆ ಬ್ರಹ್ಮ ತರ್ಥ ಉಪದೇಶ ಮಾಡಿದ ರೂಪ ಅಂತರು. ನಂತರ ರುದ್ರದೇವರಿಗೆ ಬೆಲೆ ಕೊಡದಿರುವ ಜೀವನ, ರುದ್ರದೇವರ ಮುಖ ನೋಡದ ಜೀವನ, ಅದು ಧ್ವಂಸ ಅಂದ್ರು. ದಕ್ಷಯಜ್ಞ ಧ್ವಂಸ ಘಟ್ಟ ಬರ್ತಾ ಇದೆ. ಅಲ್ಲಿ ಹೇಳುತ್ತಾರೆ, ದಕ್ಷ ಪ್ರಜಾಪತಿಗಳು ಯಜ್ಞದಲ್ಲಿ ಬಂದಾಗ ಎದ್ದು ನಿಲ್ಲಲಿಲ್ಲ ರುದ್ರದೇವರು, ಸಿಟ್ಟಿನಿಂದ ಬೈದರು ದಕ್ಷ ಪ್ರಜಾಪತಿಗಳು. ರುದ್ರದೇವರು ಹೊರಟು ಹೋದ್ರು. ಇತ್ತ ರುದ್ರದೇವರ ಅರಣ್ಯ ಮಾಡಬೇಕು ಅಂತಲೇನೆ ಯಜ್ಞ ಶುರು ಮಾಡಿದರು. ಅದಕ್ಕೆ ಕರೆಯಲಿಲ್ಲ ಅಳಿಯನನ್ನ ಮಗಳನ್ನ. ಎಲ್ಲರೂ ಹೋಗ್ತಾ ಇದ್ರೆ ನಾನು ಹೋಗ್ತೇನೆ ಎಂದು ಸತೀದೇವಿ ಅವಾಗ ಹೇಳಿದ್ರು. ಕರೆಯದಿದ್ರೆ ಹೋಗಬಾರದು, ಅಪ್ಪನ ಮನೆಗೆ ಗುರುಗಳ ಮನೆಗೆ ಹೋಗಬಹುದಲ್ಲ ಅಂದರೆ, ಹಾ ನೀನು ಹೇಳಿದ್ದು ಸರಿಯೇ. ಯದಿ ಅನುತ್ಪಾದಿತ ದೋಷ ದೃಷ್ಟಯ, ಅವರಿಗೆ ನಮ್ಮಲ್ಲಿ ದೋಷ ಹುಡುಕುವುದೇ ಕೆಲಸ ಆಗಿದ್ರೆ ಆ ದೃಷ್ಟಿ ಬಂದಿದ್ರೆ ಹೋಗಬಾರದು. ಒಂದು ವೇಳೆ ಬಾರದಿದ್ರೆ ಹೋಗಬಹುದು. ಈಗ ಬಂದಿದೆ ನಿಮ್ಮಪ್ಪನಿಗೆ, ನಮ್ಮಲ್ಲಿ ದೋಷವೇ ಹುಡುಕ್ತಾ ಇದ್ದಾರೆ, ನಾವು ಒಳ್ಳೇದು ಮಾಡಿದ್ ಮಾತಾಡಿದ್ರು ಕೆಟ್ಟದೇ ಆಗ್ತಾ ಇದೆ, ಬೇಡ ಹೋದರೆ ಸಾವಿಗೆ ಕಾರಣ ಆಗುತ್ತೆ. ಆಗ ಚೂರು ನೀವಾದರೂ, ನೀವು ದೊಡ್ಡವರೇ, ಕಕ್ಷಾದಲ್ಲಿ ದೊಡ್ಡವರೇ, ಆದರೆ ಅಳಿ ಅಲ್ವಾ, ಎದ್ದು ನಮಸ್ಕಾರ ಯಾಕೆ ಮಾಡಲಿಲ್ಲ? ಮಾಡಬಹುದಾಗಿತ್ತಲ್ಲ, ಧರ್ಮ ಅಲ್ವಾ? ಅಪ್ಪ ಕೇಳಿದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮೇಲ್ನೋಟಕ್ಕೆ ಹಾಕಿದಾಗ ಹಾಕಿ ಗೊತ್ತು ಯಾಕೆ ಹೇಳಿಲ್ಲ ಅಂತ ನಮಗೆ ಸಂಶಯ ಬರುತ್ತಲ್ಲ. ಅದಕ್ಕೆ ಹಾಕಿದರೆ ರುದ್ರದೇವರು ಹೇಳಿದರು, ಅವಾಗ ಹೇಳಿದ್ರು, ಗುಹಾಶಯ ಏವ ನವೇಹ ಮಾನೇ, ನಮಸ್ಕಾರ ಅಂತ ಮಾಡುವುದು ದೊಡ್ಡವರು ಚಿಕ್ಕವರಿಗೆ ಮಾಡುವಾಗ ಅವರೊಳಗಿರುವ ದೇವರಿಗೆ ನಮಸ್ಕಾರ ಮಾಡಬೇಕಷ್ಟೇ. ಚಿಕ್ಕವರು ದೊಡ್ಡವರಿಗೆ ಮಾಡುವಾಗ ದೇವರ ಜೊತೆಗೆ ಅವರಿಗೂ ನಮಸ್ಕಾರ ಮಾಡಬೇಕು. ದೊಡ್ಡವರು ಚಿಕ್ಕವರಿಗೆ ಮಾಡುವಾಗ ದೇವರಿಗೆ ಮಾತ್ರ ಮಾಡಿದರೆ ಸಾಕು, ಅವರಿಗೆ ಬೇಡ. ಇದು ನಾನು ಮಾಡಿದ್ದೆ ಅಂದ್ರು. ಹೌದಾದ್ರೆ ಎದ್ದು ನಿಂತು ಮಾಡಲಿಲ್ಲ, ಯಾಕೆ? ಇನ್ನೊಂದು ಕಾರಣ ಇತ್ತು, ಬ್ರಹ್ಮದೇವರಿದ್ರು, ಬ್ರಹ್ಮದೇವರ ಎದುರಲ್ಲಿ ಇನ್ನೊಬ್ಬರಿಗೆ ಎದ್ದು ನಿಂತು ನಮಸ್ಕಾರಗಳು ಸಲ್ಲಿಸಬಾರದು. ಅದಕ್ಕೆ ನಮ್ಮಲ್ಲಿ ಸ್ವಾಮಿಗಳು ಬಂದು ಕೂತರೆ ಅವರೆದುರಿಗೆ ಇನ್ನೊಬ್ಬರು ಕಾಲು ಇಳಿಯಬಾರದು ನಾವು, ಅವಾಗ ಸ್ವಾಮಿಗಳಿಗೆ ಅವಜ್ಞೆ ಮಾಡಿದಂತಾಗುತ್ತೆ. ಸ್ವಾಮಿಗಳೆದುರಿಗೆ ಯಾರಿಗೂ ನಮಸ್ಕಾರ ಇಲ್ಲ, ಬಾಯಿಯಿಂದಲೂ ನಮಸ್ಕಾರ ಸಲ್ಲಿಸಬಾರದು. ಅದಕ್ಕೆ ನಾನು ಮಾತು ಮಾತಾಡಿಸಲಿಲ್ಲ, ನಿಮ್ಮಪ್ಪನನ್ನ ನಮಸ್ಕಾರವೂ ಮಾಡಲಿಲ್ಲ, ಆದರೆ ಮನಸ್ಸಲ್ಲೇ ಅವರ ಒಳಗಿರುವ ದೇವರಿಗೆ ನಮಸ್ಕಾರ ಮಾಡುತ್ತಾ ಇದ್ದೆ, ಅದು ಗೊತ್ತಾಗ್ಲಿಲ್ಲ ಅವರಿಗೆ, ನಾನೇನು ಮಾಡಲಿ? ಇಷ್ಟೆಲ್ಲ ಆದ ಮೇಲೆ ಗಂಡನ ಮಾತು ಕೇಳಿ ಕೂಡ ಹೊರಟ್ಲಾಕೆ. ಮೇಲ್ನೋಟಕ್ಕೆ ಅಲ್ಲಿ ತುಂಬಾ ಉಡುಗೆ ತೊಡುಗೆ ಹಾಕೊಂಡು ತಿರುಗಬಹುದು, ನಾನು ಹೋಗ್ತೇನೆ ಅಂತ ಹೋದದ್ದು. ಮಹಾವೈರಾಗ್ಯ ಶಿಖಾಮಣಿ, ಹಾಗೆ ಮಾಡಲಿಲ್ಲ ಆಕೆ, ಶರೀರ ಬಿಡ್ಲಕ್ಕೆ ಹೋದದ್ದು. ನನ್ನ ರುದ್ರದೇವರನ್ನ ಬೈರ, ಈ ಅಪ್ಪನಿಂದ ಬಂದ ಶರೀರ ಬಿಡಬೇಕು ಅಂತಲೇ ಸಂಕಲ್ಪ ಮಾಡಿಕೊಂಡು ಹೋಗಿ ಅಲ್ಲಿ ದೇಹತ್ಯಾಗ ಮಾಡಿ ಬರ್ತಾ ಇದ್ದಾರೆ. ರುದ್ರದೇವರು ನೋಡಿ ಅಲ್ಲಿ ವಿಶೇಷ, ನಾರದರು ಬಂದು ಹೇಳಿದರೆ ಅವಾಗ ಸಿಟ್ಟು ಬಂತು, ಅಟ್ಟದವರೆಗೆ ಶಾಂತರ ಆಗಿದ್ರು. ಆದ್ರೆ ನಾರದರು ಬಂದು ಹೇಳುವುದರೊಳಗೆ ಅಲ್ಲಿ ಶರೀರ ಬೂದಿ ಆಗಿತ್ತು. ಅದು ರುದ್ರದೇವರಿಗೆ ಗೊತ್ತಿಲ್ಲವೋ ಗೊತ್ತಿತ್ತು, ಮನೋನಿಯಾಮಕ ಅವರಿಗೆ ಗೊತ್ತಿಲ್ವೋ? ಆದರೆ ಸತೀದೇವಿ ಸುಟ್ಟು ಬೂದಿ ಆದದ್ದು ಕೂಡ, ದೇಹ ಸುಟ್ಟು ಬೂದಿ ಆದದ್ದು ಅವರಿಗೆ ಗೊತ್ತು. ಗೊತ್ತಿದ್ರು ಶಾಂತರಾಗೇ ಇದ್ರು, ಆದರೆ ನಾರದರು ಬಂದು ಹೇಳಿದ ಕೂಡಲೇ ಸಿಟ್ಟಾದರಂತೆ. ಅರ್ಥ ಏನು? ಸಿಟ್ಟು ತೋರಬೇಕಾದ್ರಿಂದ ಸಿಟ್ಟು ತೋರಿದ್ರು, ಸಿಟ್ಟು ಬರಲಿಲ್ಲ ಅವರಿಗೆ. ಯಾಕೆ? ಮಾಮೂಲಾಗೆ ಅಪರೋಕ್ಷ ಜ್ಞಾನಿಗಳಿಗೇನೆ ಸ್ವಾಮಿಯೇ ಎಲ್ಲ ಮಾಡಿ ಮಾಡಿಸುವುದು ತುಂಬಾ ಎಚ್ಚರ ಇರುವಾಗ ಸಿಟ್ಟೇ ಇರಲ್ಲ. ಅಂತ ಅಪರೋಕ್ಷ ಜ್ಞಾನಿಗಳಲ್ಲಿ ಶಿಖಾಮಣಿಗಳು ಅವರಿಗೆ ಬರುತ್ತಾ ಸಿಟ್ಟು ತೋರಿದರು. ವೀರಭದ್ರನ ಸೃಷ್ಟಿ ಮಾಡಿದರು, ಕಳಿಸಿಕೊಡತಾ ಇದ್ದಾರೆ. ಯಜ್ಞ ಧ್ವಂಸ ಆಯಿತು, ತಲೆ ಕತ್ತರಿಸುವಾಗ ಚರ್ಮವೂ ಕತ್ತರಿಸಲಾರದೆ ಹೋದರೆ ತಾವೇ ಬಂದು ದಕ್ಷ ಪ್ರಜಾಪತಿಗಳ ಶಿರಸ್ಸು ಕತ್ತರಿಸಿದರು ಅನುಗ್ರಹ ಮಾಡಲಿಕ್ಕಾಗಿ. ಅದಕ್ಕೆ ದಕ್ಷ ಪ್ರಜಾಪತಿಗಳು ಸ್ತೋತ್ರ ಮಾಡುತ್ತಾರೆ. ಮೇಷದ ತಲೆ ಕೊಟ್ಟು ಯಜ್ಞ ಪಶುವಿನ ತಲೆ ಕೊಟ್ಟಾಗ ಸ್ವಾಮಿ ನನ್ನ ತಲೆ ಕತ್ತರಿಸಿದ್ರಲ್ಲ ಅಂತ ಸಿಟ್ಟು ಮಾಡಲಿಲ್ಲ ದಕ್ಷ ಪ್ರಜಾಪತಿಗಳು, ಸಂತೋಷಪಟ್ಟರಂತೆ. ನಿಮ್ಮಂತಹ ಮಹಾನುಭಾವರನ್ನ ಬೈದಂತಹ ಈ ನಾಲಿಗೆ ನೋಡಿ ನೋಡಿ ನಾನು ದುಃಖ ಪಡಬೇಕಾಗತ್ತೆ, ಅದರಿಂದ ತಲೆ ಕತ್ತರಿಸಿದ್ದು ಬಹಳ ಒಳ್ಳೇದಾಯಿತು. ರುದ್ರದೇವರು ಅಂದ್ರು, ನಿಮಗೆ ಆ ಮನಸ್ಸಿನ ಭಾವನೆ ಬರುತ್ತೆ ಆದ್ರಿಂದ ಕತ್ತರಿಸಿದ್ದೆ, ಇಲ್ಲದಿದ್ರೆ ಕತ್ತರಿಸ್ತಾ ಇರ್ತಿಲ್ಲ, ಅನುಗ್ರಹಕ್ಕಾಗಿ ಕತ್ತರಿಸಿತ್ತು ಒಂದು. ಈ ರೀತಿಯಲ್ಲಿ ಅಲ್ಲಿ ಬರುತ್ತೆ ರುದ್ರಾಂತರ್ಗದ ನಾರಸಿಂಹನ ಸ್ತೋತ್ರ ಮಾಡಿದ್ರು ಬ್ರಹ್ಮದೇವರು. ಇಲ್ಲಿ ನೋಡಬೇಕಾಗಿದ್ದಿಷ್ಟೇ, ಪ್ರತಿಬಿಂಬದ ಸಿಟ್ಟು ಕಡಿಮೆ ಆಗಬೇಕಾ? ಬಿಂಬನ ಸಿಟ್ಟು ಕಡಿಮೆ ಮಾಡಿದರೆ ಪ್ರತಿಬಿಂಬದ ಸಿಟ್ಟು ಕಡಿಮೆ ಆಗುತ್ತೆ. ನಮ್ಮ ಮೇಲೆ ಕೊಳಕೆಲ್ಲ ಬಿದ್ದಿದೆ, ಕನ್ನಡಿಯಲ್ಲಿ ಕಾಣತಾ ಇದೆ. ಕನ್ನಡಿಯಲ್ಲಿ ಪ್ರತಿಬಿಂಬದಲ್ಲಿ ಕೊಳಕು ಹೋಗಬೇಕಾದರೆ ನಮ್ಮ ಕೊಳಕು ತೆಗೆದ್ರೆ ಅದರಲ್ಲಿ ಹೋಗುತ್ತೆ. ನಮ್ಮ ಕೊಳಕು ಹಾಗೆ ಇಟ್ಟುಕೊಂಡು ಕನ್ನಡಿಗೆ ಸರಪಾಟಿ ತಿಕ್ಕಿದ್ರು ಹೋಗುತ್ತಾ? ಎಂದು ಹೋಗಲ್ಲ. ಹಾಗೆ ಪ್ರತಿಬಿಂಬ ನರಸಿಂಹ ಸಿಟ್ಟಿಲ್ಲದಿದ್ದು ಸಿಟ್ಟು ತೋರ್ತಾ ಇದ್ದಾನೆ ಬಿಂಬ. ಅದಕ್ಕೆ ಪ್ರತಿಬಿಂಬ ರುದ್ರದೇವರು ಅವರು ಕೂಡ ಸಿಟ್ಟು ತೋರ್ತಾ ಇದ್ದಾರೆ. ಇದು ಕಡಿಮೆ ಆಗಬೇಕಾದ್ರೆ ಒಳಗಿದ್ದವನಿಗೆ ಔಷಧ ಕೊಟ್ಟರೆ ಸರಿ ಹೋಗುತ್ತೆ. ಅದಕ್ಕೆ ನರಸಿಂಹನ ಸ್ತೋತ್ರ ಮಾಡಿದ್ರು, ನರಸಿಂಹ ತಣ್ಣಗಾದ, ರುದ್ರದೇವರು ತಣ್ಣಗಾದರಂತೆ.
ಇದೇ ಹೇಳ್ತಾ ಇದ್ದಾರೆ. ಇದು ನಾವು ಮಾಡಲ್ಲ, ಇದು ನಾವು ಚಿಂತನೆ ಇದು ಬರಲ್ಲ, ಬಿಂಬ ಪ್ರತಿಬಿಂಬ ಭಾವವೇ ಚಿಂತನೆ ಬರಲ್ಲ, ಅಪ್ಲಿಕೇಶನ್ ಇರಲವೇ ಇರಲ್ಲ. ದಿನ ಬೆಳಿಗ್ಗೆ ಮನೆಯಲ್ಲಿ ಕಂಪ್ಲೇಂಟ್ ಎಲ್ಲರೂ ಕೂಡ, ನನ್ನ ಹೆಂಡತಿ ನನ್ನ ಮಾತು ಕೇಳತಾ ಇಲ್ಲ, ನನ್ನ ಗಂಡ ನನ್ನ ಮಾತು ಕೇಳತಾ ಇಲ್ಲ, ಮಕ್ಕಳು ಇಬ್ಬರು ಮಾತು ಕೇಳೋದೇ ಇಲ್ಲ, ಹೌದಲ್ವೋ? ಇದೆಲ್ಲ ಎಲ್ಲಾ ಕಡೆ ಕಂಪ್ಲೇಂಟ್. ಇದು ಈ ಕಂಪ್ಲೇಂಟ್ ಬಂದಾಗ ಮಿಕ್ಕವರನ್ನ ಬಿಟ್ಟು ಬಿಡೋಣ, ನಮ್ಮವರೇ ಬಿಂಬ ಪ್ರತಿಬಿಂಬ ಭಾವಗಳನ್ನು ತಿಳ್ಕೊಂಡವರೇ ಎಲ್ಲಾ ಚೆನ್ನಾಗಿ ಅನುಷ್ಠಾನ ಕಟ್ಟಿಕೊಂಡಿರ್ತಾರೆ. ಏನು ಎಲ್ಲ ಒಳಗೆ ಸ್ವಾಮಿ ಮಾಡಿಸಿದಂತೆ ಆಗುತ್ತೆ ಅಂತ ಬಾಯಿಂದ ಹೇಳ್ತಾ ಇರ್ತಾರೆ. ಮಕ್ಕಳತ್ತ ಬರುವಾಗ ನೀ ಮಾಡಿದ್ದೆಲ್ಲ ಹೀಗಾಯಿತು, ಒಳಗಿದ್ದ ಸ್ವಾಮಿ ಎಲ್ಲ ಮಾಡಿಸ್ತಾ ಇರೋದು. ಆಗ ಅಪ್ಲೈ ಮಾಡಬೇಕಾದ ರೀತಿ ಏನು ಅವರಿಗೆ ಹೇಳಬೇಕಾದರೆ, ಅವರೆಲ್ಲ ಮಾಡ್ತಾ ಇರೋದು ಸ್ವಾಮಿ ಅವರಿಂದ ಮಾಡಿಸ್ತಾ ಇದ್ದಾನೆ, ಅದು ನಾವು ತಿಳಿಯದೆ ಅವರೇ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಎಷ್ಟು ಸಲ ಹೇಳಿದ್ರು ಕೂಡ ಸರಿಯಾಗ್ತಾರ? ಸರಿಯಾಗೋದೇ ಇಲ್ಲ. ಅದಕ್ಕೆ ಅವರೊಳಗಿರುವ ದೇವರಲ್ಲಿ ದೃಷ್ಟಿ ಇಟ್ಟು ಹೇಳೋದು ಮಾತ್ರ ಅವರಿಗೆ ಹೇಳಿದಂತೆ ಹೇಳಬೇಕು. ಏನಂತ, ನೀನ್ ಹಿಂಗ್ ಮಾಡಬೇಡ, ಸರಿಯಲ್ಲ ಅಂತ ಹೇಳಬೇಕು. ಹೇಳೋ ಕಾಲಕ್ಕೆ ಒಳಗಿರುವ ದೇವರಲ್ಲಿ ದೃಷ್ಟಿ ಇಟ್ಟು ಸ್ವಾಮಿ ಇವರಿಂದ ಮಾಡಿಸಬೇಡಯ್ಯ ಅಂತ ದೇವರಲ್ಲಿ ಅಪ್ಲಿಕೇಶನ್ ಹಾಕಿದರೆ ಸ್ವಾಮಿ ತಿರುಗಿಸಿಬಿಡುತ್ತಾರೆ. ಇದು ರಹಸ್ಯ, ಇದು ಹಾಗೋದ ಹೇಳ್ತಾ ಇದೆ. ಇದು ತಿಳ್ಕೊಂಡು ಅಪ್ಲೈ ಮಾಡಲ್ಲ, ಓದಾಡ್ತಾ ಇರುತ್ತೆ. ಅದೇ ದೊಡ್ಡವರು ಸ್ವಾಮಿಗಳು ಎಲ್ಲರೂ ಮಾಡುತ್ತಾರೆ, ಅವರು ಇಡೋದೇ ನಮ್ಮ ಒಳಗಿರುವ ದೇವರಲ್ಲಿ ಗುರು ಇಟ್ಟು ಹೇಳ್ತಾರೆ. ಅದಕ್ಕೆ ಸ್ವಾಮಿಗಳು ಉಪನ್ಯಾಸ ಕೇಳಿದ್ರೆ ಆನಂದ ಆನಂದ, ಹೇಳಿದ್ರು ಮಾಡಿದ್ರು, ಹೇಳಿದ್ರು ಮಾಡಿದ್ರು. ಯಾಕೆ? ಒಳಗಿಟ್ಟು ದೇವರಲ್ಲಿ ಗುರಿ ಇಟ್ಟು ಹೇಳಿದ್ರು, ಅದಕ್ಕೆ ಸ್ವಾಮಿ ನಮ್ಮಿಂದ ಅನುಷ್ಠಾನ ಮಾಡಿಸಿದ. ಮತ್ತೆ ಮನೆಯಲ್ಲಿ ನಮ್ಮಿಂದ ಯಾಕೆ ಆಗ್ತಾ ಇಲ್ಲ? ನಮ್ಮ ಗುರಿ ಯಾವಾಗಲೂ ಜೀವನಿಗೇನೆ, ಅಸ್ವತಂತ್ರನಾದ ಜೀವನಿಗೆ ನೀ ಮಾಡು ನೀ ಮಾಡು ಅಂದ್ರೆ ಎಲ್ಲಿ ಮಾಡ್ತಾನೆ ಪಾಪ? ಮಾಡೋದೇ ಇಲ್ಲ. ಆ ರೀತಿಯಲ್ಲಿ ದಕ್ಷ ಯಜ್ಞ ಧ್ವಂಸವನ್ನ ನಿಲ್ಲಿಸಿ ಪೂರ್ಣ ಮಾಡಿಸಿಕೊಟ್ರು. ನಂತರ ಮಲತಾಯಿಯ ಮಾತಿನಿಂದ ನೊಂದ ಧ್ರುವರಾಜರು ತಪಸ್ಸಿಗೆ ಬರ್ತಾ ಇದ್ದಾರೆ. ಇಲ್ಲಿ ನೋಡಬೇಕಾಗಿದ್ದೊಂದೇ, ಸ್ವಾಮಿ ಧ್ರುವರಾಜರ ಮಲತಾಯಿಯಲ್ಲಿ ನಿಂತು ಧ್ರುವರಾಜರಿಗೆ ಒಳ್ಳೇದು ಮಾಡಿದನು ಕೆಟ್ಟದು ಮಾಡಿದನು ಇದೆಲ್ಲ ಮೇಲ್ನೋಟಕ್ಕೆ ಮಲತಾಯಿ ಬೈದ್ಲು ಅಂತ, ಆದರೆ ಒಳ ನೋಡಿದ್ರೆ ಸ್ವಾಮಿಯೇ ಆಕೆಯಿಂದ ಬಯಸಿ ಇವರಿಗೆ ತಾಯಿಯ ಮೂಲಕ ಉಪದೇಶ ಕೊಡಿಸಿ ಸಂದರ್ಭ ಹಾಗೆ ಉಂಟು ಮಾಡಿ ತನ್ನ ಅನುಗ್ರಹಕ್ಕೆ ಇವೆಲ್ಲ ಕಾರಣ ಆಗುವಂತೆ ಮಾಡಿದ. ರಘುತ್ತಮರ ಪರಿಸ್ಥಿತಿ ಬಂತು, ಆಚಾರ್ಯ ಅವಜ್ಞೆ ಮಾಡಿದಂತೆ ದುಃಖಪಟ್ಟರು. ಗುರುಗಳು ಒಂದು ನೀಜಾಕ್ಷರ ಬರೆದರೆ ತಾವೇ ಸುಧಾ ಪಾಠ ಮಾಡಲಿಕ್ಕೆ ಶುರು ಮಾಡಿದರು. ಆಚಾರ ಬಂದು ಅಡ್ಡ ಬಿದ್ದು ತಪ್ಪಾಯಿತು ನನ್ನಿಂದ ಅಂದ್ರೆ ಒಳ್ಳೇದಾಯಿತು ಅಂದ್ರು. ನೀವು ಹೀಗೆ ಮಾಡದಿದ್ರೆ ಹಾಗೆ ಇರ್ತಾ ಇದ್ದೆ, ಹೀಗೆ ನನ್ನ ಒಳಗಿಂದನೇ ಸುಖ ಬರಬೇಕಾದರೆ ನೀವೇ ಕಾರಣ ಅಂತ ಶಾಲು ಹೊದಿಸಿ ಕಳಿಸಿದ್ರು. ಈ ರೀತಿಯಲ್ಲಿ ಮಲತಾಯಿಯಲ್ಲಿ ನಿಂತು ಸ್ವಾಮಿ ಈ ರೀತಿಯಾದ ತಾಯಿಯ ಮೂಲಕ ಬುದ್ಧಿಯನ್ನ ಹೇಳಿಕೊಟ್ಟು ತಾನೇ ತಪಸ್ಸು ಮಾಡಿಸಿದ. ಧ್ರುವರಾಜರನ್ನ ನಾರದರ ಮೂಲಕ ಉಪದೇಶ ಕೊಡಿಸಿದ. ತಾನೇ ಒಳಗೆ ನಿಂತ ತಪಸ್ಸನ್ನು ಮಾಡಿಸಿದ. ತಪಸ್ಸು ಮಾಡಿಸುವಾಗ ಇಂದ್ರದೇವರ ಮೂಲಕ ತೊಂದರೆಗಳನ್ನು ಕೊಡಿಸಿದ. ಹೊರಗೆ ನಿಂತು ತೊಂದರೆಗಳು ಕೊಡಿಸಿದ, ಒಳಗೆ ಇಂದ್ರದೇವರನ್ನು ನಿಲ್ಲಿಸಿ ಅವರ ಮೂಲಕವೇ ಮನಸ್ಸು ಸ್ಥಿರಗೊಳಿಸಿದ. ಇದಯ್ಯ ಗೊತ್ತು ಅಂದ್ರು. ಇಂದ್ರದೇವರು ಹೊರಗಿಂದ ಪರೀಕ್ಷೆ ಮಾಡಿದರು, ಒಳಗೆ ತಾವೇ ನಿಂತು ಪರೀಕ್ಷೆ ಗೆಲ್ಲಿಸಿದರು. ಇದು ಮಾಡಿಸಿದ್ದು ಸ್ವಾಮಿ, ಇಷ್ಟು ಮಾಡಿಸಿದ. ಏನೂ ಚಾಂಚಲ್ಯವಿಲ್ಲದೆ ಮೂರು ದಿನಕ್ಕೊಮ್ಮೆ ಹಣ್ಣು ತಿನ್ನೋದೇನದು? ಮೊದಲು ಒಂದು ಮೇಲದ ಹಣ್ಣು, ನಂತರ ಒಂದು ಬೋರೆ ಹಣ್ಣಿಗೆ ಬಂತದು ಈ ರೀತಿ, ನಂತರ ಬಿದ್ದ ಎಲೆಗಳು ತಿಂದಿರೋದು ಆರು ದಿವಸಕ್ಕೊಮ್ಮೆ, ನಂತರ ಒಂಬತ್ತು ದಿವಸಕ್ಕೊಮ್ಮೆ ನೀರು, 12 ದಿವಸಕ್ಕೊಮ್ಮೆ ಗಾಳಿ, ನಂತರ ಅದೂ ಇಲ್ಲ. ಅಲ್ಲ, ಹಾಗಿರ್ಲಿಕ್ಕೆ ಸಾಧ್ಯವ? ಇರಿಸಿದ ಸ್ವಾಮಿ, ಒಳಗೆ ತಾಕತ್ತು ಕೊಟ್ಟು ನಿಲ್ಲಿಸಿದ. ಅಲ್ಲ, ಇದು ಸೈನ್ಸ್ಗೆ ಡಿಫರೆನ್ಸ್ ಆಯ್ತಲ್ಲ. ನಾವು ತಿಳಿದಂತ ಸೈನ್ಸ್ ಅನ್ನ ತಿಂದ್ರೆ ಬದುಕ್ತೇವೆ, ಇಲ್ಲ ತತ್ವ ಹೋಗ್ತೇವೆ ಅಂತ. ಶಕ್ತಿಕೊಳ್ಳುವುದು ಆಹಾರವೋ ದೇವರೋ ಪ್ರಶ್ನೆ ನಮ್ಮ ತಲೆಯಲ್ಲಿ ಉಳಿಯುತ್ತೆ. ಆಹಾರವೋ ದೇವರು ದೇವರು ಈ ಪ್ರಶ್ನೆ ಮಾಡಿಕೊಂಡು ಇದರ ಬುಡ ನೋಡೇ ಬಿಡಬೇಕು ಅಂತ ಕೂತವರೇ ರಘುಪ್ರೇಮ ತೀರ್ಥರು. ಮೊನ್ನೆ ಆರಾಧನೆ ಆಯಿತು, ಮೊನ್ನೆ ಮಧ್ಯಾರಾಧನೆ, ನಿನ್ನೆ ಉತ್ತರಾರಾಧನೆ. ಎಷ್ಟು ಕೆಲಸ ಮಾಡಿದ್ವಿ ಗೊತ್ತಾ? ಅವರು 48 ದಿನ ಉಪವಾಸ ಕೂತರು. ಬರೀ ಉಪವಾಸ, ಶಕ್ತಿ ದೇವರು ಕೊಡೋದೋ ಆಹಾರ ಕೊಡೋದೋ ನೋಡೋಣ. ಉಪವಾಸ ಕೂತರು. ಕೊನೆಗೆ ಎಂಥ ಪರಿಸ್ಥಿತಿ ಬಂತು ಅಂದರೆ, ಸುತ್ತಿರುವವರೆಲ್ಲ ಅಳತಾ ಇದ್ದಾರೆ, ಅವರ ಸಮಾಧಾನ ಮಾಡಲಿಕ್ಕೂ ಶಕ್ತಿ ಇಲ್ಲ, ಶಕ್ತಿ ಇಲ್ಲ, ಉರುಗಿ ಹೋಗ್ತಾ ಇದೆ, ಬಿದ್ದಿದ್ದಾರೆ ಹೆಣದಂತೆ. ಒಂದೇ ಮಂತ್ರ, ನೀನೇ ಶಕ್ತಿ ಕೊಡೋದು, ನೀನೇ ಶಕ್ತಿ ಕೊಡೋದು, ನೀನೇ ಶಕ್ತಿ ಕೊಡೋದು. ಒಳಗೆ ಚಾಂಚಲ್ಯ ಏನು ಎಲ್ಲ ಬಿಟ್ಟು ಹೋಯಿತು, ದಾರಢ್ಯ ನಿಲ್ಲತಾ ಬಂತು. ಸ್ವಾಮಿ ಆ ರೀತಿ ಒಳಗೆ ನಿಂತು ಮಾಡಿಸಿದ, ಗೆಲ್ಲಿಸಿದ. ಕೊನೆಗೆ ಎಲ್ಲರೂ ಹೇಳಿದ್ದೆ, ಇಂಥ ಪರೀಕ್ಷೆ ಮಾಡುತ್ತಾರ ದೇವರಲ್ಲಿ? ದೇವರೆಲ್ಲ ಇರ್ತಾರಪ್ಪ, ನಾವೆಲ್ಲ ಹೀಗೆ ಮಾಡಬಹುದಾ ಅಂತ ಹೇಳುವುದರೊಳಗೆ ಜಿಗಿದು ನಿಂತರು. ಸ್ವಾಮಿಯೇ ಶಕ್ತಿ ಕೊಡೋದು, ಪದಾರ್ಥಗಳಲ್ಲ ಅಂತ. ಎಲ್ಲಿ ಗೊತ್ತಾಯ್ತು ನಿಮಗೆ? ದುರ್ಬಲಾದರು ನೋಡಿ, ಗಾಳಿ ಕೂಡ ಬಿಟ್ಟು ಬಿದ್ದು ಹೇಗಿರಲಿಕ್ಕೆ ಸಾಧ್ಯ? ಶರೀರಕ್ಕೆ ಅನ್ನಪಾನಾದಿಗಳು ಇಲ್ಲದಿದ್ದರೆ ಸತ್ತು ಹೋಗ್ತೇವಲ್ಲ ಅಂದ್ರೆ, ಇಲ್ಲ ಅವರ ಕರುಣೆ ಇದ್ರೆ ನಾವು ಬದುಕ್ತೇವೆ ಎಂಬುದು ತೋರಿಕೊಟ್ಟಂತೆ ದುರಾದರು. ಅದನ್ನ ಪ್ರಾಕ್ಟಿಕಲ್ ಆಗಿ 50 ಕಳವು ಮಾಡಿ ತೋರಿಸಿದವರೇ ನಮ್ಮ ರಘುಪ್ರೇಮ ತೀರ್ಥರು. ಇವೆಲ್ಲ ರಹಸ್ಯಗಳು ಒಳಗೆ ಬರ್ತಾ ಇವೆ. ಹಾಗಾದರೆ ನಮಗೆ ಅನ್ಸುತ್ತಲ್ವಾ, ಏಕಾದಶಿ ಅಥವಾ ಭೀಷ್ಮ ಪಂಚಕ ಅಥವಾ ದೇವರ ಕುರಿತು ಏನಾದರೂ ಮಾಡಿದ್ರೆ ಏನಾಗಿ ಬಿಡುತ್ತೋ ಅಂದರೆ, ಏನೂ ಆಗಲ್ಲ, ಅವರ ಕರುಣೆ ಇದ್ದಾರೆ, ಅದು ತೋರಿಕೊಡ್ತಾ ಇದ್ದಾರೆ. ನಾವು ಸುಮ್ಮನೆ ಅಂದುಕೊಳ್ತೇವೆ, ನಾವು ಹಿಮಾಲಯ ಕಡೆಗೆ ಹೋಗಿ, ಹಿಮಾಲಯ ಕಡೆಗೆ ಹೋದರೆ, ಬದರಿ ಕಡೆಗೆ ಹೋದರೆ ಸಾಧುಗಳು ಇರ್ತಾರೆ. ಸಾಧುಗಳು ತಿಂಗಳುಗಳಗಟ್ಟಲೆ ಬರೀ ನೀರು ಕುಡಿದಿರ್ತಾರೆ. ಅದು ಹೇಗಿರ್ತಾರೆ? ಏನಪ್ಪ, ಶರೀರ ಎಲ್ಲ ಬಡಕಲಾಗಿರುತ್ತ? ಏನಿಲ್ಲ, ಪಕ್ಕಾಗಿರ್ತಾರೆ, ಚೆನ್ನಾಗಿ ರಕ್ತಪುಷ್ಟವಾಗಿರ್ತಾರೆ, ಊಟವೇ ಇರಲ್ಲ. ಹೇಗಿರಲಿಕ್ಕೆ ಸಾಧ್ಯ ಅಂದರೆ, ಸ್ವಾಮಿಯ ಕರುಣೆ ಇದ್ದರೆ ಸಾಕು, ಅವನೇ ಒಳಗೆ ಶಕ್ತಿ ಕೊಡತಾನೆ ಎಂಬ ರಹಸ್ಯ ನಮಗೆ ಗೊತ್ತಾದರೆ ಈ ರೀತಿಯಾದಂತಹ ಒಂದು ಚರ್ಯೆ ಬರಲಿಕ್ಕೆ ಸಾಧ್ಯ. ಆ ರೀತಿ ಧ್ರುವರಾದರಿಗೆ ಮೊದಲೊಂದು ದರ್ಶನ ಕೊಟ್ಟ. ಅವರು ದೇವರನ್ನು ನೋಡಿದ ಮೇಲೆ ನನಗೇನು ಬೇಡ ಅಂದ್ರು. ದೇವ ಅಂದ, ಹೌದು, ನನ್ನನ್ನು ನೋಡಿದ ಮೇಲೆ ಯಾರಿಗೂ ಯಾವ ಬಯಕೆ ಬರಲ್ಲ, ಆದ್ದರಿಂದ ನಿನಗೆ ನನ್ನನ್ನೇ ಕೊಡತಾ ಇದ್ದೇನೆ, ಆದರೆ ಧ್ರುವ ಪದವಿಯನ್ನ ಕೊಡತಾ ಇದ್ದೇನೆ. ನಾವು ಧ್ರುವರಾಜರನ್ನ ಪ್ರಾಯಶಃ ನೆನೆಯಲ್ಲ, ಅವರ ಇನ್ನೊಂದು ರೂಪ ಮಾತ್ರ ನೆನೆಯುತ್ತೇವೆ. ಯಾಕೆ ನೆನೆದರೆ ಮುಟ್ಟಾನ ಭೋಜನ ಬರುತ್ತೆ ಅಂತ, ನಮಸ್ತೆ ಪಾದರಾಜಾಯ ಅಂತ ಎದ್ದು ಕೂಡಲೇ ಹೇಳಿ ಮಾಡ್ತಾ ಇರ್ತೇವೆ. ಆದರೆ ಒಂದು ರಹಸ್ಯ ಗೊತ್ತು, ಏನದು ಅಂದರೆ, ಇಡೀ ಭೂಮಂಡಲದ ಮೇಲಿರುವ ಎಲ್ಲಾ ಪ್ರಾಣಿಗಳ ಪುಣ್ಯ ಪಾಪಗಳ ಹಿಡಿತ ಅವರ ಕೈಯಲ್ಲಿದೆ. ನಮಗೆ ಪುಣ್ಯವೇ ಜಾಸ್ತಿ ಆಗಬೇಕು, ಪಾಪಗಳಾಗಬಾರದು ಅಂದ್ರೆ ಧ್ರುವರಾದರೆ ಕರುಣೆ ಬೇಕು, ಅದು ಗೊತ್ತಿಲ್ಲ ನಮಗೆ. ಅವರ ಪಾದಕ್ಕೆ ಆ ರೀತಿಯಲ್ಲಿ ಬೀಳೋದೇ ಇಲ್ಲ, ಇದು ವಾಯುಪುರಾಣ ತಿಳಿಸಿಕೊಡ್ತಾ ಇದೆ. ನಾವು ನಿತ್ಯವೂ ಚಿಂತನೆ ಮಾಡಬೇಕಾದ ನಮ್ಮ ಬಿಂಬರಲ್ಲಿ ಧ್ರುವರಾದರಿದ್ದಾರೆ, ಕಂಪಲ್ಸರಿ ಪರ್ಸನ್ ಅವರು, ಆಪ್ಷನ್ ಅಲ್ಲ. ಆ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಭಗವಂತ ಅವರಿಗೆ ಧ್ರುವ ಪದವಿಯನ್ನು ಅನುಗ್ರಹ ಮಾಡಿದ. ಅವರ ವಂಶದಲ್ಲಿ ಬಂದವರೇ ಅಂಗರಾಜ, ಅವರ ಮಗನೇ ವೇನ, ವೇನನ ಮಗನಾಗಿ ಬಂದವರೇ ಋತುಚಕ್ರವರ್ತಿಗಳು ಬರ್ತಾ ಇದ್ದಾರೆ. ಋತುಚಕ್ರವರ್ತಿಗಳು ಇಡೀ ಭೂಮಿಯನ್ನೇ ಆಕಳನ್ನಾಗಿ ಮಾಡಿ, ಸ್ವಯಂಭೂ ಮರುಗಳನ್ನೇ ಕರುಗಳನ್ನಾಗಿಟ್ಟುಕೊಂಡು ಹಾಲಾಗಿ ಎಲ್ಲಾ ಇವ ಔಷಧಿಗಳನ್ನೇ ಕರೆದರು ಅಂತ ಹೇಳುತ್ತಾರೆ. ಅವರ ಮಕ್ಕಳೇ, ಅವರ ಮಕ್ಕಳು, ಮೊಮ್ಮಕ್ಕಳ ವಂಶವೇ ಬೆಳೆದು ಬಂತು ಋತುಚಕ್ರವರ್ತಿಗಳಂದು. ಅಲ್ಲಿ ಬಂದವರೇ ಪ್ರಾಚೀನ ಬರ್ಹಿ ರಾಜ, ಪೂರ್ವ ಲಿಂಗಿಕ ದರ್ಭಗಳನ್ನು ಹಾಸಿ ಹಾಸಿ ಭೂಮಿಯೆಲ್ಲ ತುಂಬಿ ಹೋಯಿತು. ಕಾಮ್ಯ ಕರ್ಮ ಯಜ್ಞ ಮಾಡಿ ಮಾಡಿ ಅದು ಬೇಡ ಅಂತ ಹೇಳಿ ನಾರದರು ತಿಳಿಸಿಕೊಟ್ರು. ಪುರಂಜನ ಉಪಾಖ್ಯಾನವನ್ನ ತಿಳಿಸಿಕೊಟ್ರು. ಪುರಂಜನ ಉಪಾಖ್ಯಾನ ಕೇಳಿದ್ದೇವೆ ಅಂದರೆ ಅರ್ಥ ಇಷ್ಟೇ ಪುರಂಜನ ಉಪಾಖ್ಯಾನದ್ದು. ನಾನಾ ಬಯಕೆಗಳೆಂಬ ಸಂತಾನ ಕೊಡುವ ಮನಸ್ಸನ್ನು ಹಿಡಿದರೆ ಈ ಜೀವ ಈ ಪುರದಲ್ಲಿ ಪುರಂಜನ ಈ ಪಟ್ಟಣದೊಳಗಿರುವ ಮನಸ್ಸೆಂಬ ಹೆಣ್ಣೆ ಕೈ ಹಿಡಿದರೆ ನಾನಾ ಬಯಕೆಗಳೆಂಬ ಸಂತಾನ ಹುಟ್ಟಿ 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 ಕಟ್ಟಿ ಹಾಕಿ ಬಿಡುತ್ತೆ.
ಇಲ್ಲಿರುವ ಜೀವನೇ ಬುದ್ಧಿ ಮಲಯಧ್ವಜ. ಅಂದರೆ ಆಚಾರ್ಯ ಶಾಸ್ತ್ರ ಹೇಳಿದಂತ ಬುದ್ಧಿಯ ಕೈ ಹಿಡಿದರೆ ದೇವರ ಅನುಗ್ರಹ ಮಾಡುತ್ತಾರೆಂಬುದೇ ಪುರಂಜನೋಪಾಖ್ಯಾನ. ಮನಸ್ಸಿನ ಮಾತು ಕೇಳಬೇಡಿ, ಆಚಾರ್ಯ ಶಾಸ್ತ್ರ ಹಿಡಿದ ಬುದ್ಧಿಯ ಮಾತು ಕೇಳಿ ಅಂತ ತಿಳಿಸಿಕೊಡೋದೇ ಚಿಕ್ಕ ಕಥೆಯನ್ನ ಹೇಳಿಕೊಟ್ರು. ತುಂಬಾ ದೊಡ್ಡದು, ಒಂದು ತಿಂಗಳು ಬೇಕು. ತುಂಬಾ ಚೆನ್ನಾಗಿ ಹೇಳ್ತಾರೆ. ಆ ಪಟ್ಟಣವನ್ನ ಹೋಲಿಸ್ತಾರೆ. ಪಟ್ಟಣದಲ್ಲಿ ನಾನಾ ನೀರಿನ ಏನು ನಮ್ಮ ಈ ಚಿಲುಮೆಗಳು ಅಂತ ಹೇಳ್ತಾರಲ್ಲ, ಅಂಥವು ರಥಗಳು ಉದ್ಯಾನವನಗಳು ಎಲ್ಲ ಹೇಳ್ತಾರೆ. ಅದೆಲ್ಲವೂ ನಮ್ಮ ದೇಹದಲ್ಲಿ ಹೇಗೇಗಿದೆ, ಏನೇನಿದೆ ಎಲ್ಲ ವಿಸ್ತಾರವಾಗಿ ವರ್ಣನೆ ಮಾಡುತ್ತಾರೆ. ಪುರಂಜನೋಪಾಖ್ಯಾನವೇ ದೊಡ್ಡ ಪ್ರಪಂಚ. ಅದು ಚೆನ್ನಾಗಿ ನಮ್ಮ ತಲೆಯಲ್ಲಿ ಇಳಿದರೆ ಭಾಗವತ ಇಳಿದಂತೇನೆ, ಚುಟುಕಾಗಿ ಹೇಳಿದರೆ ಇಷ್ಟೇ. ಏನು ದೇವರ ಕರುಣೆ ಬೇಕಾದರೆ ಆಚಾರಣೆ ಶಾಸ್ತ್ರ ಹಿಡಿದ ಬುದ್ಧಿಯನ್ನು ಹಿಡಿಯಬೇಕು. ಮನಸ್ಸನ್ನು ಹಿಡಿದರೆ ಮನಸ್ಸಿನಿಂದ ಭಯ ಬರುವ ನಾನಾ ಸಂತಾನ ಅದು ಬೇಕು ಇದು ಬೇಕು ಎಂಬ ಭಯಕ್ಕೆ ಅದರಲ್ಲೇ ಸತ್ತು ಹೋಗ್ತೇವೆ. ಅವರ ಮಕ್ಕಳೇ ಹತ್ತು ಜನ ಪ್ರಚೇತಸರು, ಹತ್ತು ಜನ ಪ್ರಚೇತಸರು ಕೂಡ ಒಬ್ಬರನ್ನೇ ಮದುವೆ ಆದರು. ಮಾರೀಷ ಎಂಬ ಹೆಣ್ಣನ್ನು ಮದುವೆ ಆಗಿ ಹತ್ತು ಜನ ಸೇರಿ ಒಬ್ಬನನ್ನೇ ಮಗನಾಗಿ ಪಡೆದರು. ಮನಸ್ಸಿನಿಂದ ಮುಟ್ಟಿದರೂ ಕೈಯಲ್ಲಿ ಮಗು ಬಂತು. ಅವರೇ ದಕ್ಷ ಪ್ರಜಾಪತಿಗಳು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮದುವೆ ಬೇಡ ಅಂತ ಕೂತಿದ್ರು ತ್ರಿವ್ರತ ರಾಜ. ದೇವರೇ ಬೇಕು ಮದುವೆ ಬೇಡ ಅಂತ ಬ್ರಹ್ಮದೇವರು ಬಂದರು. ಅಲ್ಲಯ್ಯ, ಈ ಮಾತು ಹೇಳಬೇಕಾಗಿದ್ದು ಒಳಗಿರುವ ಆರು ಜನರನ್ನ ಗೆಲ್ಲದವರಿಗೆ, ಆರು ಶತ್ರುಗಳಿದ್ದಾರೆ, ಕಾಮ ಕ್ರೋಧ ಲೋಭ ಮೋಹ ಮನ ಆಶ್ಚರ್ಯಗಳು, ಅದಕ್ಕೆ ತುತ್ತಾಗುವವರು ಹೆದರಬೇಕಯ್ಯ. ನಿನ್ನಂತವರಲ್ಲ, ನಿನ್ನಂತ ಆರು ಶತ್ರುಗಳನ್ನು ಗೆದ್ದವರಿಗೆ ಏನು ಸಂಸಾರ ಏನು ಮಾಡುತ್ತೆ? ಗೃಹಸ್ಥವಕ್ಕಿನ್ನು ಪರೋತ್ಯವದ್ಯ ಗೃಹಸ್ಥಾಶ್ರಮ ಏನು ಮಾಡುತ್ತಯ್ಯ? ಆದ ಕಾರಣ ಅಲ್ಲ ಅವರು ಗೆದ್ದರು ನಂಬಾಡೇನು ಅಂದರೆ ಉತ್ತರ ಕೊಟ್ಟರು. ಹರಿ ಗುರು ದುರ್ಗಾಶ್ರಿತ, ನಾವು ಈ ಜೀವನದಲ್ಲಿ ಹರಿ ಗುರುಗಳ ಚರಣ ದುರ್ಗವನ್ನು ಆಶ್ರಯ ಮಾಡಿ ಆರು ಶತ್ರುಗಳನ್ನು ಗೆದ್ದು ಭಗವಂತನ ಸನ್ನಿಧಾನ ಸೇರಬೇಕು ಅಂತ ತಿಳಿಸಿಕೊಟ್ಟಾಗ ದೇವರತ ರಾಜರು ಮದುವೆ ಆದರು. ಅಸಿದ್ಧಿ ಎಂಬ ಹುಡುಗಿಯನ್ನು ಮದುವೆಯಾಗಿ ಮಕ್ಕಳನ್ನು ಪಡೆದರು. ಭಗವಂತನ ಸನ್ನಿಧಾನ ಕೊನೆಗೆ ನಾರದರ ಮಾರ್ಗದಿಂದ ಸೇರಿಬಿಟ್ರು. ಅವರ ಮಕ್ಕಳೇ ಅಗ್ನಿಂಥ ರಾಜ, ಅವರ ಮಕ್ಕಳೇ ನಾಭಿರಾಜ, ನಾಭಿರಾಜನ ಮಗನೇ ನಮ್ಮ ಸ್ವಾಮಿ ಋಷಭ ನಾಮಕ ಭಗವಂತ. ಇಂದ್ರದೇವರ ಮಗಳಾದಂತಹ ಜಯಂತಿ ಎಂಬ ಕನ್ಯೆಯನ್ನು ಮದುವೆಯಾಗಿ ಆಕೆಯಲ್ಲಿ ನೂರು ಜನ ಮಕ್ಕಳನ್ನು ಪಡೆದ. ಆ ನೂರು ಜನರಲ್ಲಿ ಜ್ಯೇಷ್ಠ ಶ್ರೇಷ್ಠ ಭರತ ಮಿಕ್ಕ ಒಂಬತ್ತು ಜನ ನವದ್ವೀಪಾಧಿಪತಿಗಳಾದರು. ಹತ್ತಾಯಿತು. ಇನ್ನು ತೊಂಬತ್ತು ಜನರಲ್ಲಿ ಒಂಬತ್ತು ಜನ ಜಯಂತಿಯರು ಊರ್ಧ್ವರಸ್ಕರಾದರು. ಇನ್ನು ಎಂಬತ್ತೊಂದು ಜನ ಬ್ರಾಹ್ಮಣರು ಕರ್ಮಕ್ಷದ್ಧರಾದ ಬ್ರಾಹ್ಮಣರಾದರು ಅಂತ ನೂರು ಜನ ವಿಂಗಡವನ್ನು ಮಾಡಿ ಭರತರಾಜರ ಚಿತ್ರಣೆ ಕೊಡತಾ ಇದ್ದಾರೆ. ಏನು ಗೊತ್ತಾಯಿತು ನಮಗೆ ಭರತರಾಜರ ಚಿತ್ರಣೆಯಿಂದ ಅಂದರೆ ಇಷ್ಟೇ ಗೊತ್ತಾಗುವುದು ಅಂದ್ರು. ಕತೆ ಬೇಡ, ತತ್ವ ಬೇಕು ಅಲ್ವಾ? ಕತೆ ಕೇಳಿ ಆಯಿತು, ತತ್ವಕ್ಕೆ ಹೋಗೋಣ. ಯಾವ ದೇವನಾದರೆ ಭರತರಾಜರಲ್ಲಿ ನಿಂತು ತತ್ವಜ್ಞಾನವನ್ನು ಕೊಟ್ಟು ಆ ತತ್ವಜ್ಞಾನದ ಮೂಲಕ ರಾಜ್ಯ ಆಳಿಸಿದನೋ, ಮಕ್ಕಳಿಗೆ ರಾಜ್ಯ ಹಂಚಿಕೊಟ್ಟು ಮಕ್ಕಳ ಮೇಲೆ ಆಸೆ, ರಾಜ್ಯದ ಮೇಲೆ ಆಸೆ, ಸಂಪತ್ತಿನ ಮೇಲೆ ಆಸೆ ಕತ್ತರಿಸುವಂತೆ ಮಾಡಿ ಪುರಹಾಶ್ರಮಕ್ಕೆ ಕರಕೊಂಡು ಬಂದನೋ ಯಾವ ದೇವನಾದರೆ, ಪುರಹಾಶ್ರಮಕ್ಕೆ ಕರಕೊಂಡು ಬಂದು ಅಪರೂಪವಾದ ಚಕ್ರ ನದಿಯಲ್ಲಿ ಮೂರು ಹೊತ್ತು ಸ್ನಾನ ಮಾಡಿಸಿ ತಪಸ್ಸನ್ನ ಮಾಡಿಸಿದನೋ, ಆ ತಪಸ್ಸು ಮಾಡಿಸುವಾಗ ತನ್ನ ಚಿಂತನೆಯನ್ನೇ ಕೊಡಕ, ಕಣ್ಣಲ್ಲಿ ಆನಂದವಾಗಿ ಸುರಿತಾ ಇರಬೇಕು, ಮೈ ರೋಮಾಂಚನ ಆಗ್ತಾ ಇರಬೇಕು ಅಂತ ಸ್ಥಿತಿಯಲ್ಲಿ ಇಟ್ಟು ಯಾವುದೂ ಬೇಡ ಅಂತ ಯಾವ ಸ್ವಾಮಿ ಮಾಡಿಸಿದನೋ ಅದೇ ಭಗವಂತ ಭರತರಾಜರ ಕರ್ಮಾನುಸಾರ ಜಿಂಕೆಯ ನಂಟು ಕೊಟ್ಟು ಪ್ರಾರಬ್ಧ ಕರ್ಮಾನುಸಾರ ಅದೇ ಬೇಕು ಇನ್ಯಾವುದೂ ಬೇಡ ಅನಿಸಿಬಿಟ್ಟ. ದೇವರೇ ಮಾಡಿಸಿದ್ದವರ ಕರ್ಮಾನುಸಾರ ಕೊನೆಗೇನಾಯಿತು? ಜಿಂಕೆಯನ್ನೇ ನೆನೆದು ನೆನೆದು ಪ್ರಾಣ ಬಿಡುವಂತೆ ಮಾಡಿದವ ಅವನೇ ಆ ಬಿಂಬನೇ. ಪ್ರಾಣ ಬಿಟ್ಟ ಮೇಲೆ ಜಿಂಕೆಯಾಗಿ ಹುಟ್ಟಿಸಿ ಆ ರಾಜನನ್ನ ಮನುಷ್ಯನಾಗಿದ್ದಾಗ ತೆಗೆದುಬಿಟ್ಟ ತನ್ನ ನೆನಪನ್ನ ಜಿಂಕೆಯಾದಾಗ ಕೊಟ್ಟವ ಆ ದೇವನೇ. ಆ ದೇವನೇ ಜಿಂಕೆಯಾದಾಗ ಹಿಂದಿನ ನೆನಪನ್ನು ಕೊಟ್ಟು ತನ್ನ ನೆನಪನ್ನು ಕೊಟ್ಟು ಉಪವಾಸದಿಂದ ಪ್ರಾಣ ಬಿಡುವಂತೆ ಮಾಡಿದ ಆ ದೇವನೇ ಪ್ರಾಣ ಬಿಟ್ಟ ಮೇಲೆ ಬ್ರಾಹ್ಮಣ ಜನ್ಮ ಕೊಟ್ಟ, ಬ್ರಾಹ್ಮಣ ಜನ್ಮದಲ್ಲೂ ಹಿಂದಿನ ಜನ್ಮ ನೆನಪು ಕೊಟ್ಟ, ಸಂಘ ಬಿಡಿಸಿದ, ಎಲ್ಲ ಆಸ್ತಿಯನ್ನು ಕದ್ದರೆ ಒಳ್ಳೆಯದಾಯಿತು ಅಂತ ಬುದ್ಧಿ ಕೊಟ್ಟ, ಬಾಳೆಗಾರರು ಕರಕೊಂಡು ಹೋದರೆ ಬಲಿಗೆ ಹರಿಸಿತ್ತ ಅಂತ ಹೋಗುವಂತೆ ಮಾಡಿದ, ಬಲಿಗೆ ತಲೆ ಇಡುವಂದರೆ ತಲೆ ಇಡುವಂತೆ ಮಾಡಿದ, ದುರ್ಗಾದೇವಿಯಲ್ಲಿ ನಿಂತು ಎಲ್ಲರ ತಲೆ ಕತ್ತರಿಸುವಂತೆ ಮಾಡಿದ, ಬಿಡಿಸಿದ ಭರತರಾಜರ ಒಳಗೆ ನಿಂತು ನನಗೆ ಕೊಲ್ಲುವ ಕಾಯುವ ಶ್ರೀಹರಿಯೇ ಎಂಬ ಎಚ್ಚರ ಕೊಟ್ಟು ಬಲಿಗೆ ಕೂಡಿಸಿದಾಗ ಏನು ಭಾವನೆ ಇತ್ತು, ಬಲಿಯಿಂದ ಬಿಡಿಸಿದಾಗಲೂ ಅದೇ ಭಾವನೆ ಅವನೇ ಕೊಟ್ಟ, ರಘುಗಣ ಮಹಾರಾಜರ ಪಾಲಕಿಯನ್ನು ಹೊರುವಂತೆ ಮಾಡಿದ. ರಘುಗಣ ಮಹಾರಾಜ ಪಾಲಕಿಯನ್ನು ಸರಿಯಾಗಿ ಹೊರೆಯಬಾರದೆ ದಟ್ಟಪುಷ್ಟವಾಗಿದ್ದೀಯ ಅಂತ ಹೇಳಿದಾಗ ಸ್ವಾಮಿಯೇ ಹೊರುವುದು ನಾನಲ್ಲ ಅಂತ ಉತ್ತರ ಕೊಡಿಸಿದ, ಕಾಲಿಗೆ ಬೀಳುವಂತೆ ಮಾಡಿಸಿದ, ಭರತ ಮಹಾರಾಜರನ್ನ ಉದ್ಧಾರ ಮಾಡಿದ, ಅವರ ಮೂಲಕ ರಘುಗಣ ಮಹಾರಾಜರನ್ನ ಉದ್ಧಾರ ಮಾಡಿಸಿದ. ಅವ ಯಾರೋ ಅಲ್ಲ, ನಮ್ಮೊಳಗಿರುವ ಬಿಂಬ, ಯಾರು ಭರತರಾಜರ ಒಳಗಿದ್ದು ಅಷ್ಟೋಚರ್ಯ ಮಾಡಿಸಿ ಜಗತ್ತೆಲ್ಲ ಕೈ ಮುಗಿದು ನಮಸ್ಕಾರ ಮಾಡುವಂತೆ ಮಾಡಿದ ಆ ಭರತರಾಜರ ಬಿಂಬ ಯಾರಿದ್ದಾರೆ, ಅವನು ಯಾರೋ ಅಲ್ಲ, ನಮ್ಮ ಬಿಂಬನೇ ಇದ್ದಾನೆ, ಅವನೇ ನಮ್ಮನ್ನು ಈಗ ಸಂಸಾರದಲ್ಲಿ ಉರುಳಾಡಿಸ್ತಾ ಇದ್ದಾನೆ, ಅವನೇ ನಮ್ಮನ್ನ ಖಚಿತವಾಗಿ ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಎಂಬ ಎಚ್ಚರ ಕೊಡತಾ ಇದ್ದಾರೆ. ಸರಕ್ಷಿತ ರಕ್ಷತಿ ಯೋಗಿದಂತೆ. ಆದ್ದರಿಂದ ಅಂತ ಭರತರಾಜರ ರಕ್ಷಣೆ ಮಾಡಿದ, ಬಿಂಬನ ಸ್ಮರಣೆಯನ್ನ ಕೊಟ್ಟು ಸುಮತಿರಾಜರ ಪರ್ಯಂತ ವಂಶವನ್ನ ವರ್ಣನೆ ಮಾಡಿ, ಅಲ್ಲ ವಂಶಗಳ ವಿಸ್ತಾರ ಬಂದಾಗ ಅವರ ಮಕ್ಕಳು ಇವರು ಇವರ ಮಕ್ಕಳವರು ಅಂತ ಹೇಳಿದರಲ್ಲ, ಯಾರಿಗೆ ಹೇಳಿದ್ರು? ಶುಕಾಚಾರ್ಯರು ಸಾಯಲಿಕ್ಕೆ ಸಿದ್ಧನಾದಂತಹ ಪರೀಕ್ಷಿತ್ ಮಹಾರಾಜನಿಗೆ ಯಾವ ಅರ್ಥದಲ್ಲಿ ಹೇಳಿದರು ಅಂದರೆ, ಈ ರಾಜನ ಮಗ ಇವ, ಈ ರಾಜನ ಮಗ ಇವ ಅಂತ ಹಾಗೆ ಹೇಳಿದ್ದಲ್ಲ. ನೋಡಿ, ಉತ್ತಾನಪಾದ ರಾಜನ ಚರಿತ್ರೆ ಅಂದ್ರೆ ಅರ್ಥ ಏನು? ಉತ್ತಾನಪಾದ ರಾಜನ ಒಳಗೆ ಉತ್ತಾನಪಾದ ಅಂತ ಹೆಸರಿಟ್ಟುಕೊಂಡು ಅವರೊಳಗೆ ಆ ಗುಣಗಳನ್ನ ಪ್ರಕಟ ಮಾಡಿ ಅವರಿಂದ ಅಂತಹ ಕೆಲಸಗಳು ಮಾಡಿದ ದೇವರ ಚರಿತ್ರೆ. ಪ್ರಿಯವ್ರತರಾದರ ಚರಿತ್ರೆ ಅಂದರೆ ಪ್ರಿಯವ್ರತ ಅಂತ ಹೆಸರಿಟ್ಟುಕೊಂಡ ಒಳಗಿರುವ ಸ್ವಾಮಿಯ ಚರಿತ್ರೆ. ಆ ಪ್ರಿಯವ್ರತರಾಜರಲ್ಲಿ ನಿಂತು 7 ಸಲ ತನ್ನ ರಥದಲ್ಲಿ ತಿರುಗಾಡುವಂತೆ ಮಾಡಿಸಿ ತಾನೇ ನಿಂತು ತಿರುಗಾಡಿ 7 ದ್ವೀಪಗಳನ್ನ 7 ಸಮುದ್ರಗಳನ್ನ ನಿರ್ಮಾಣ ಮಾಡಿದ ಪ್ರಿಯವ್ರತ ನಾಮಕ ದೇವರ ಚರಿತ್ರೆ ಅದು. ಒಟ್ಟಾರೆ ಒಂದು ದೃಷ್ಟಿಯಲ್ಲಿ ನೋಡಿದರೆ ಆ ರಾಜರು ಅವರ ಮಕ್ಕಳು, ಅವರ ಮಕ್ಕಳು ವಂಶವೃಕ್ಷ. ಇನ್ನೊಂದು ದೃಷ್ಟಿಯಲ್ಲಿ ನೋಡಿದರೆ ದೇವರದ್ದೇ ರೂಪಗಳ ವಂಶವೃಕ್ಷ. ಈ ದೃಷ್ಟಿಯಲ್ಲಿ ಕೇಳಿದರೆ ವಂಶವೃಕ್ಷ ಕೇಳಿದರೂ ನಾವು ಉದ್ಧಾರ ಆಗಿ ಬಿಡುತ್ತೇವೆ. ಚೇತನಗಳಲ್ಲಿ ದೇವರ ರೂಪವನ್ನ ನೋಡುವ ಅಭ್ಯಾಸ ಮಾಡಿರಯ್ಯ ಅಂತ ಹೇಳಿ, ಬರೀ ಚೇತನಗಳಲ್ಲಿ ಬೇಡ, ಜಡಗಳು ತುಂಬಾ ಇವೆಯಲ್ಲ, ಇಡೀ ಭೂಮಿ ನಿಂತೆ ನೋಡುತ್ತಾ ಇದ್ದೀರಾ ಎಂದಾದರೂ ಆ ಭೂಮಿಯನ್ನು ನೋಡಿದಾಗ ಭೂಮಿಯ ಆಕಾರದಲ್ಲಿ ದೇವರಿದ್ದಾರೆ ಎಂಬುದು ಎಚ್ಚರ ಬಂತ ನೋಡಿ ಎಂದ್ರು. ಹಾಗೆ ನೋಡಿದಾಗ ಇಡೀ ಪಂಚಮ ಸ್ಕಂದ ಎಲ್ಲಾ ದ್ವೀಪಗಳು, ಭೂಮಿ ಎಲ್ಲಾ ದ್ವೀಪಗಳ ಆಕಾರದಲ್ಲಿದೆ, ಆ ದ್ವೀಪಗಳ ಆಕಾರದಲ್ಲಿ ದೇವರು. ಸಮುದ್ರಗಳು 7 ಸಮುದ್ರಗಳಿವೆ, 7 ಸಮುದ್ರಗಳ ಆಕಾರದಲ್ಲಿ ದೇವರು. ಆ ಜಲಚರ ಪ್ರಾಣಿಗಳು ಏನಿವೆ ಅವುಗಳ ಆಕಾರದಲ್ಲಿ ದೇವರು. ಅಲ್ಲಲ್ಲಿ ಬೆಳೆದ ಮಹಾವೃಕ್ಷಗಳು ಆಕಾರದಲ್ಲಿ ದೇವರು. ಪರ್ವತಗಳು ಆಕಾರದಲ್ಲಿ ದೇವರು. ಗುಂಪು ಗುಂಪಾಗಿ ಹೋಗುವ ಎಲ್ಲಾ ಪ್ರಾಣಿಗಳು ಅಲ್ಲಿ ಆಕಾರದಲ್ಲಿ ದೇವರೇ. ಎಲ್ಲಾ ನೋಡಿಸಿ ದೇವರ ಚರ್ಯ ನೋಡಿರಯ್ಯ ಅಂತ ಹೇಳಿದರು. ದೇವರನ್ನ ಸ್ಥಾವರಗಳಲ್ಲಿ ಅಂದ್ರೆ ಜಡಗಳಲ್ಲಿ ದೇವರ ರೂಪವನ್ನ ನೋಡುವ ಅಭ್ಯಾಸ ಮಾಡಿಸಿಕೊಟ್ಟು ಚೂರು ತಲೆ ಮೇಲೆ ಕೆತ್ತಿ ಅಂದ್ರು. ಮೇಲೆ ಕಾಣುವುದು ನಕ್ಷತ್ರ ಮಂಡಲ, ಗ್ರಹ ಮಂಡಲ ಎಲ್ಲ ಇವೆ. ಅವುಗಳ ಆಕಾರದಲ್ಲಿ ಸ್ವಾಮಿಯೇ ನಿಂತಿದ್ದಾನೆ ಅವುಗಳನ್ನು ಹೊತ್ತು. ಆ ರೂಪ ನೋಡಿ, ಆ ರೂಪ ಯಾವುದೂ ಅಲ್ಲ. ಸರಿಯಾಗಿ ನೋಡಿದರೆ ಎಲ್ಲ ನಕ್ಷತ್ರಗಳು ಗ್ರಹಗಳು ಸೇರಿದರೆ, ಸರಿಯಾಗಿ ಒಂದು ಲೈನ್ ಹಾಕಿದರೆ ಬರುವುದು ಯಾವುದು? ಚೇಳಿನ ರೂಪ, ಅವನೇ ಶಿಕ್ಷುಮಾರ. ಎಲ್ಲವನ್ನ ಹೊತ್ತು ನಿಂತಿದ್ದಾನೆ. ಯಾವನ ಸ್ಮರಣೆ ಮಾಡಿದರೆ ಸಾಕು ಇಡೀ ಜಗತ್ತಿನ ಅಪಮೃತ್ಯು ಪರಿಹಾರ ಆಗುತ್ತೋ ಅವನೇ ಶಿಕ್ಷುಮಾರ ಅಂತ ತೋರಿಕೊಟ್ಟು, ಈ ಸ್ವಾಮಿಯೇ 84 ಲಕ್ಷ ನರಕಗಳ ಆಕಾರದಲ್ಲಿ ತಾನೇ ಇದ್ದು, ಆ ನರಕಗಳಿಗೆ ಬಂದ ಜನರಿಗೆ ತಾನೇ ಅವರವರಿಗೆ ದುಃಖಗಳನ್ನು ಊಡಿಸಿ ಪಾಪಗಳಿಂದ ಬಿಡುಗಡೆ ಮಾಡುತ್ತಾನಯ್ಯ. ಅವನೇ ನರಕ ರೂಪಿ ಭಗವಂತ, ಅವನೇ ರಾಮ, ಅವನೇ ಯಮ ಅಂತ ಪರಿಚಯ ಮಾಡಿಕೊಟ್ರು. ಇಂಥ ಸ್ವಾಮಿಯೇ ನಮಗೆ ಪಾಪಗಳನ್ನು ಉಣಿಸ್ತಾನೆ ಅಂದರೆ, ಪಾಪ ಮಾಡಿದ್ದಾಯಿತು ನರಕಕ್ಕೆ ಹೋಗಬಾರದು ಅಂದ್ರೆ ಏನು ಮಾಡಲಿ ಅಂತ ಪ್ರಶ್ನೆ ಬಂದರೆ, ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ. ಅಲ್ಲ, ಮತ್ತು ಪಾಪ ಮಾಡುತ್ತೇವಲ್ಲ, ಅದಕ್ಕೇನು ಮಾಡಲಿ ಅಂದರೆ, ಪಾಪಗಳಿಗೂ ಮತ್ತು ಪಾಪಗಳನ್ನ ಮಾಡಬೇಕೆಂಬ ಮನಸ್ಸಿನ ಪ್ರವೃತ್ತಿಗೂ ಒಂದೇ ಮದ್ದು, ನಾಮ ವ್ಯಾಹರಣಂ ವಿಷ್ಣೋ, ದೇವರ ನಾಮಸ್ಮರಣೆ. ಹೇಗೆ? ಬರೀ ಬಾಯಿಂದ ನಾಮಸ್ಮರಣೆ, ಮನಸ್ಸು ಮಾತ್ರ ಎಲ್ಲೋ ಕೂತಿದೆ, ಉಪಯೋಗ ಇಲ್ಲ ಅಂದ್ರು. ಯತಸ್ತತ್ ವಿಷಯಾಮತಿ, ದೇವರನ್ನೇ ನೆನೆದು ದೇವರ ನಾಮಸ್ಮರಣೆ ಮಾಡಿ, ಅದು ಒಂದು ಸಲ ಮಾಡಿದರೆ ಸಾಕು. ಜನ್ಮ ಕೋಟಿ ಅಮ್ಮ ಸಾಮತಿ, ಕೋಟಿ ಜನ್ಮದ ಪಾಪಗಳನ್ನು ಕತ್ತರಿಸಿ ಹಾಕುತ್ತೆ ಅಂದ್ರು. ಹೌದಾ? ಅದಕ್ಕೆ ದೃಷ್ಟಾಂತವಾಗಿ ಅಜಾಮಿಲನ ಕಥೆ ಹೇಳಿದ್ರು. ಮೊದಲು ಅಜಾಮಿಲನಾಗಿದ್ದ, ಅಜ ಅಂದರೆ ಬ್ರಹ್ಮಜ್ಞಾನ, ಅದರಿಂದ ಕೂಡಿಕೊಂಡಿದ್ದ. ಎರಡನೇ ಸಲ ಅಜಾಮಿಲನಾದ ಅಂದರೆ ಪ್ರಕೃತಿಯ ಸಂಪರ್ಕ ಬಂತು ಮತ್ತು ದೇವರ ಕರುಣೆಯಿಂದ ಅಜಾಮಿಲನಾದ. ಒಟ್ಟಾರೆ ಏನು ತಿಳಿಸಿಕೊಡ್ತಾ ಇರೋದು? ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ, ದೇವರ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಏನು ಮಾತಿದೆ ಭಾಗವತದ ಟ್ರಾನ್ಸ್ಲೇಷನ್ ಅದು. ಇಡೀ ಎಲ್ಲಾ ಕಡೆ ನೋಡಿ ಅಜಾಮಿಲೋಪಾಖ್ಯಾನ, ದೇವರನ್ನು ನಂಬಿದ್ದ ತನ್ನ ಕರ್ಮಾನುಸಾರ ಮತ್ತು ಹೀಗೆ ಆಗಿದ್ರೂ ಕೂಡ ದೇವರೇ ಕೊನೆಗೆ ತನ್ನ ನೆನಪು ತಾನೇ ಕೊಟ್ಟು ಉದ್ಧಾರ ಮಾಡಿದ್ದು. ಯಾರು ತಾನಾಗಿ ತಂದುಕೊಂಡದ್ದಲ್ಲ ದೇವರ ನೆನಪು, ದೇವರೇ ತಾನಾಗಿ ಕೊಟ್ಟದ್ದು. ಇದೇ ಹೇಳ್ತಾ ಇದ್ದಾರೆ, ರಕ್ಷತೀತ್ಯವ ವಿಶ್ವಾಸ ತದೀಯೋಹ ಮಿತಿಸ್ಮೃತಿ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಗೆ ಕಂಠಸ್ಕಂದ ಪ್ರಾರಂಭ ಆಗ್ತಾ ಇದೆ ಎಂಬುದೇ ಶ್ರೀಕೃಷ್ಣ.
ಥ್ಯಾಂಕ್ ಯು.